ಅತ್ಯುದ್ರಿಕ್ತ ವಿದೋಷ ಸತ್ಸುತ ಮಹಾಜ್ಞಾನೈಕ ತಾನ ಪ್ರಭಾ ಸರ್ವ ಪ್ರಾಭವ ಶಕ್ತಿ ಭೋಗ ಬಲ ಸಾರಾತ್ಮ ದಿವ್ಯಾಕೃತಿ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶಾವೃತಿ ಭಾಂತ ಮೋಕ್ಷ ವಿಮೋಕ್ಷದಂ ಹರಿಭಜಂ ನಿತ್ಯಂ ಸದೋಪಾಸ್ಮಹೇ. ಇದೆ, ಇದಕ್ಕೆ ಇದೆಲ್ಲ ಓದಬೇಕೀಗ. ಅಸೌ ವಾ ಆದಿತ್ಯೋ ದೇವಮಧು ತಸ್ಯ ದ್ಯೌರೇವ ತಿರಸ್ಥೀರ ವಂಶೋ ಅಂತರಿಕ್ಷಂ ಅಪೂಪೋ ಪರಿಚಯ ಪುತ್ರಾಃ. ಯಃ ಆದಿತ್ಯಗತೋ ವಿಷ್ಣುಃ ಸಯೇವ ಮಧುನಾಮಕಃ. ಮಧುವಿದ್ಯ ಅಂತ ಕರೆದು, ಯಾವುದು ಮಧು ಎಂದರೆ, ಯಃ ಆದಿತ್ಯಗತೋ ವಿಷ್ಣುಃ ಸಯೇವ ಮಧುನಾಮಕಃ. ಮದಧಿರ್ಮಧ್ವಿತಿ ಪ್ರೋಕ್ತಃ. ಮದಃ ಸುಖಮಿಹೋಚ್ಯತೆ ಮದಧಿಹಿ. ಮದದ ನಿಧಿ ಮಧು, ಮದದ ನಿಧಿ ಮಧು. ಮದ ಅಂದರೆ ಸುಖ, ಸುಖನಿಧಿ ಎಂದರ್ಥ. ಭಗವಂತ ಸುಖನಿಧಿಯಾಗಿದ್ದಕ್ಕೆ ಮಧು ಅಂತ ಮಧ್ವಿತ್ಯ ಆನಂದ ಉದ್ದಿಷ್ಟ ಅರ್ಥ ಹೇಳಿದ್ದಾರೆ. ಮಧು ಅಂದರೆ ಆನಂದ ಅಂತಲೇ ಅರ್ಥ. ಆ ಇತಿ ಆಧಿಕ್ಯಮುದ್ದಿಷ್ಟ ಮದ್ ಜ್ಞಾನ ಜ್ಞಾನ ತತಿರುಚ್ಯತೆ ಮತ್ ಆ ತದ್ವತ್ತ ತತಿರುದ್ದಿಷ್ಟ ತೇನಾನುಭವ ಈರಿತ. ಆ ಇತಿ ಆಧಿಕ್ಯಮುದ್ದಿಷ್ಟ. ಆ ಅಂದರೆ ಅಧಿಕ, ಮತ್ತಂದರೆ ಜ್ಞಾನ ತತಿ, ಜ್ಞಾನದ ತತಿ ಅಂದರೆ ಜ್ಞಾನದ ಸಮೂಹ. ತದ್ವತ್ತ ತತಿರುದ್ದಿಷ್ಟ, ತತಿ ಅಂದ್ರೇನು, ಅದನ್ನೇ ಹೊಂದಿರುವಿಕೆ. ತೇನ ಅನುಭವ ಈರಿತ, ಅದು ಆನಂದಾನು ಅಧಿಕ ಆನಂದಾನುಭವ ಯುಕ್ತನಾದವನು ಅಂತರ್ಥ. ಮಧು ಅಂದರೆ ಅಧಿಕ ಆನಂದದಿಂದ ಯುಕ್ತನಾದವನು. ಅಧಿಕೋ ಅನು ಅದನ್ನು ಮದರು ಮಧು ಮಧು ಅಂತಿದೆ. ಮೊದಲೇನು ಮಾಡಬೇಕೀಗ, ಆ ಇತಿ ಆಧಿಕ್ಯಮುದ್ದಿಷ್ಟ ಆ ಇಟ್ಕೊಂಡ್ಬಿಡ್ಬೇಕು. ಮದ್ ಅಂದರೆ ಜ್ಞಾನ, ಮದ್ ಪ್ಲಸ್ ಆ ಮದ. ತದ್ವತ್ತ ಅಂದರೆ ಉ ತಾಚೀಲಿಕ, ತಾಚೀಲಿಕ ಉ ಪ್ರತ್ಯಯ ಅಂತ ಕರೀತಾರೆ. ಮಧು ಪ್ಲಸ್ ಆ ಪ್ಲಸ್ ಉ ಅಷ್ಟಾದಮೇಲೆ ಮಧು ಅಂತಾಯಿತು. ಅದರಿಂದ ಏನಾಯಿತು, ಅನುಭವ ಅಂತ ಅರ್ಥ ಬಂತು. ಆ ಅಧಿಕ ಆನಂದ ಅನುಭವ ಯುಕ್ತನಾದವನು ಅಂತ ಅರ್ಥ. ಅದನ್ನು ಬಿಡಿಸ್ತಾರೆ. ಅಧಿಕೋ ಅನುಭವೋ ಯಸ್ಯ, ಮುಂದಿನ ವಾಕ್ಯ, ಅಧಿಕೋ ಅನುಭವೋ ಯಸ್ಯ ಸರ್ವಸ್ಮಾದೀಪ್ಸಿತಾದಪಿ ಸೋಯಂ ಮದ ಇತಿ ಪ್ರೋಕ್ತಃ ಸರ್ವಂ ಹಿ ಸುಖ ಸಾಧನಂ. ಮದ ಶಬ್ದಕ್ಕೆ ಸಾಮಾನ್ಯವಾಗಿ ಅರ್ಥ ಲೋಕದಲ್ಲಿ ಬೇರೆ, ಕಾಮ ಕ್ರೋಧ ಲೋಭ ಮದ ಮತ್ಸರ, ಆ ಮದ ಬೇರೆ. ಈ ಮದ ಯಾವುದು, ಅಧಿಕೋ ಅನುಭವೋ ಯಸ್ಯ ಸರ್ವಸ್ಮಾದೀಪ್ಸಿತಾದಪಿ. ಸಕಲ ಅಪೇಕ್ಷೆಗಳಿಗಿಂತಲೂ ಸಹ ಅಧಿಕವಾದ ಅನುಭವ ಯಾವುದೋ, ಸಹಾಯಂ ಮದಃ ಇತಿ ಪ್ರೋಕ್ತಃ, ಅದನ್ನು ಮದ ಮದ ಅಂತ ಕರೀತಾರೆ. ಸರ್ವಂ ಹಿ ಸುಖ ಸಾಧನಂ, ಸರ್ ಎಲ್ಲದಕ್ಕೂ ಏನೇ ಮಾಡಿದರೂ ಕೂಡ ಅದೇನದು ಸುಖಕ್ಕೆ ಸಾಧನ. ಸುಖ ಅಂಬೋದು ಸಿದ್ಧಿ, ಎಲ್ಲದೂ ಸುಖಕ್ಕೆ ಸಾಧನ. ಆ ಸಿದ್ಧಿ ಬರೋದೇ ಅತಿ ಶ್ರೇಷ್ಠ, ಅದರಲ್ಲೂ ಅಧಿಕ ಬಂದುಬಿಟ್ರೆ ಭಾರಿ ಶ್ರೇಷ್ಠ, ಸ್ವಭಾವವೇ ಆಗಿಬಿಟ್ರೆ ಅತ್ಯಂತ ಶ್ರೇಷ್ಠ. ಹೀಗೆ ಅಧಿಕಾನಂದ ಅನುಭವಯುಕ್ತನಾದವನು. ಆದ್ದರಿಂದ ದೇವರಿಗೆ ಮಧು ಅಂತಕ್ಕಂಥ ವಿಶೇಷವಾದ ಹೆಸರು ಬಂತು ಅಂತ ಹೇಳಿದರು. ಇದು ಈ ರೀ ಆ ಮದ ಬೇರೆ, ಒಂಥರ ಉನ್ಮತ್ತನ ಅಹಂಕಾರ ಇತ್ಯಾದ ಸೊಕ್ಕು ಅರ್ಥಲು ಉಪಯೋಗಿಸ್ತದೆ. ಎಷ್ಟು ಸೊಕ್ಕವನಿಗೆ, ಮದ ಏರಿಬಿಟ್ಟಿದೆ, ಸೊಕ್ಕ ಏರಿಬಿಟ್ಟಿದೆ, ಇದು ಹಾಲ ಆನಂದದ ಸಂಭ್ರಮ. ಈ ಹಸು, ಈ ಕರು ಹಾಲು ಕೊಡಿದ ತಕ್ಷಣ ಉಚ್ಚಾವಟ ಓಡಾಡ್ತಾ ಇರ್ತದೆ, ಅದು ಆನಂದ ಉದ್ರೇಕದಿಂದ ಆದಂಥ ಸುಖ. ಅದಕ್ಕೆ ಮದ ಮದ ಆನೆ ಮದ ಏರಿದೆ ಅಂತ ಹೇಳ್ತಾರೆ. ಅದರಲ್ಲೆಲ್ಲ ಕೂಡ ಉನ್ಮತ್ತತನ, ಅದರಲ್ಲಿ ಅದು ನೆಗೆಟಿವ್ ಎಕ್ಸಾಂಪಲ್, ಇದು ಪಾಸಿಟಿವ್, ಅಷ್ಟೇ ಡಿಫರೆನ್ಸ್. ಅಲ್ಲಿ ಏನಾಗಿ ಮೈ ಮರೆತ ಅದು ವರ್ತಿಸ್ತಾ ಇದೆ. ಎಚ್ಚರ ಇದ್ದು ಮಾಡಿದಾಗ ಅದು ಆನಂದ. ನಿದ್ರಾವಸ್ಥೆಗೂ ಮೋಕ್ಷಾವಸ್ಥೆಗೂ ವ್ಯತ್ಯಾಸ ಹೇಗೋ ಹಾಗೆ. ತತ್ಪೂರ್ಣೋ ಮಧುನಾಮ ಸ್ಯಾತ್ ತೃತೀಯೋ ಅತಿಶಯೇತಃ ತಾತ ದಾಧ. ಗೊತ್ತಾಯ್ತಾ, ತೃತೀಯ ಮಧ ಯಾತಕ್ಕಾಯಿತು ಅಂದರೆ ಅತಿಶಯ ಬರಬೇಕೀಗ. ಮದ ಆ ಪ್ಲಸ್ ಉ ಪ್ಲಸ್ ತಾ ಹೋಗಿ ಧ ಆಯಿತು. ತೃತೀಯೋ ಅತಿಶಯೇ ಯಸ್ಮಾತ್ ತೃತೀಯೋ ಅತಿಶಯಾರ್ಥಕ. ಇಂಪಾರ್ಟೆಂಟ್, ತೃತೀಯ ಎಲ್ಲಿ ಉಪಯೋಗಿಸ್ತಾರೋ ಅದು ಅತಿಶಯ ಅಂತ ಅರ್ಥ. ಹರ ಹರಿ ಅಂತಿದೆ. ಈಗ ಯಾರು ಸರ್ವೋತ್ತಮ ಅಂತ ಪ್ರಶ್ನೆ, ಸಿಂಪಲ್. ಹರ ಹರಿ, ಹರದಲ್ಲಿ ಆ ಇದೆ, ಹರಿಯಲ್ಲಿ ಈ ಇದೆ. ಆ ಇ ಮೂರನೇ ಅಕ್ಷರ ಬಂದಾಗ ಏನಾಯ್ತು, ಅದು ಅತಿಶಯ ಅಂತ ಅರ್ಥ. ಹರಿ ಸರ್ವೋತ್ತಮತ್ವಕ್ಕೆ ಹರಿ ಶಬ್ದದಲ್ಲೇ ಅರ್ಥ ಇದೆ. ಆ ತೃತೀಯ ಅತಿಶಯ ಅದು ವ್ಯಾಕ ಮಹಾವ್ಯಾಕರಣ ಕೋಶ, ಪಾಣಿನಿ ವ್ಯಾಕರಣ ಅಲ್ಲ, ಅದು ಮಹಾವ್ಯಾಕರಣ. ಹರ ಅದು ಬೇರೆ, ಅದು ಹರ ಹರಿ ಪ್ಲಸ್ ಎ ಹರ ಇದದು ಏನದು, ಚತುರ್ಥಿ ವಿಭಕ್ತಿ ಏಕವಚನ. ಏನು ಎಲ್ಲಿ ಬಂತು ಹೇಳಂತ, ಅಲ್ಲ ಅಲ್ಲ ಅಲ್ಲ, ಅದು ಏನಾಯ್ತು ಅಂದ್ರೆ ಹರಯೇ ರೂಪ, ಅದು ರೂಪ ಹರಯೇ ಅಷ್ಟೇ. ಗೊತ್ತಾಯ್ತಾ, ಅದು ಹರಿ ಶಬ್ದ ಯಾವುದು, ಹರಿ ರೂಪ ಏನು ಚತುರ್ಥಿ ವಿಭಕ್ತಿಗೆ, ಹರಯೇ ಹರ ಶಬ್ದ ಇದೆ, ಅದಕ್ಕೆ ರೂಪ ಏನು ಹರಾಯ, ಹರಾಯ ಅದಕ್ಕೆ ಹರಯೇ ಇದಕ್ಕೆ. ಗೊತ್ತಾಯ್ತಾ, ಅನೇಕ ಜನಕ್ಕೆ ಅದು ಹರಯೇ ನಮ ಅಂದ್ಬಿಟ್ರೆ ಹರನಿಗೆ ಹೋಗುತ್ತೆ ಅಂತ ಹೇಳ್ಕೊಂಬಿಟ್ಟು ಹರಿಯೇ ನಮ ಅಂತ ಹೇಳ್ತಾರೆ, ಬೇಕಾದ ಬಾರ್ದು ಅಂತೇಳಿ. ಅದು ಕನ್ನಡನಲ್ಲ ಸಂಸ್ಕೃತನಲ್ಲ ಹಾಗಾಗ್ಬಿಡುತ್ತೆ. ಹರಿಯೇ ನಮಃ ಅಂತ ಹೇಳಿದರೆ ಪೂರ್ತಿ ಕೆಟ್ಟೋಗ್ಬಿಡುತ್ತೆ, ಹಾಗೆ ಮಾಡಬಾರ್ದು. ಹರಯೇ ಅಂದರೆ ಹರಿಗೆ, ಅದೇ ಗುರುಭ್ಯೋ ನಮಃ ಲೆಕ್ಕನೇ ಬರಲ್ಲ, ಏನಂತಾರೆ ಗುರವೇ ಗುರುವೇ ನಮಃ ಅಂತ ಹೇಳ್ತಾರೆ, ಕೊಡ್ತಾರೆ ಕನ್ನಡ ಆಗಿಬಿಡುತ್ತೆ ಅದು. ಹರಯೇ ಗುರವೇ ಪದ ಶಬ್ದ ನಡೆಯೋದು ಹಾಗೆ ಗುರವೇ, ಭಾಳಷ್ಟು ಜನ ಗುರುವೇ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳಿಬಿಟ್ಟು ಹೇಳ್ತಾರೆ, ಅದು ಕನ್ನಡ ಗಿರಡ ಏನೂ ಆಗದೆ ಹೋಗಿಬಿಡುತ್ತೆ ಕಡೆ. ಹರಯೇ ಹರಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ, ಅದೇ ರೀತಿಯೇ ಹರಯೇ ನಮಃ ಗುರುಭ್ಯೋ ನಮಃ ಕರೆಷ್ಟು, ಗುರುಭ್ಯೋ ನಮಃ ಆಗೋದಿಲ್ಲ, ಮತ್ತೆ ಗುರವೇ ನಮಃ ಆಗ್ತದೆ, ಅದು ಗುರುವೇ ನಮಃ ಆಗೋದಿಲ್ಲ, ಅದು ಸ್ವಲ್ಪ ಇಟ್ಕೋಬೇಕಂದ್ರೆ ಹರಾಯ ನಮಃ ಅಂತ ಹೇಳೋದು. ಯಾವುದಕ್ಕೆ ಯಾವುದಕ್ಕೆ ಅದು ಇನ್ನೊಂದು ತಪ್ಪದು, ಮತ್ತೆ ಗುರುಭ್ಯೋನ್ ಹೇಳ್ಬೇಕಾದ್ರೆ ಹೇಳ್ತಾರೆ, ಒತ್ಕೊಡೋದು ಅಷ್ಟೇ, ಗುರುಭ್ಯೋನ್ ನಮಃ ಅಂತ ಹೇಳ್ತಾರೆ, ತಪ್ಪದು. ತತ್ಪೂರ್ಣೋಮಥುನಾಮ ಸ್ಯಾ ತೃತೀಯೋ ಅತಿಶಯಾರ್ಥಕ ದೇವಾನ ಉಪಜೀವ್ಯತ್ವಾತ್ ಸ ದೇವ ಮಧುನಾಮಕಃ. ಇಷ್ಟೆಲ್ಲ ಆಯಿತು, ಮಧು ಅಂದರೆ ಕೃಷ್ಣ ಅಂತ ಆಯಿತು, ಆನಂದ ಅನುಭವಯುಕ್ತ ನಾರಾಯಣ. ದೇವ ಮಧು ಅಂತ ಬಂತಲ್ಲ ಅಂದರೆ ದೇವತೆಗಳಿಗೆ ಉಪಜೀವ್ಯವಾದ ಮಧು, ನಮಗೆ ಅನ್ನ ಅಂದರೆ ಅನ್ನ ನಮಗೆ ಉಪಜೀವ್ಯ ಅಂತ ಅರ್ಥ. ದೇವತೆಗಳಿಗೆ ಮಧು ನಾರಾಯಣ ಅಂದರೆ ದೇವತೆಗಳಿಗೆ ಉಪಜೀವ್ಯನಾದವನು, ಇವರು ಅವಲಂಬನೆ ಮಾಡೋರು. ಪರಮಾತ್ಮ ಎಲ್ಲರನ್ನು ಕೂಡ ಎಲ್ಲರಿಂದ ಕೂಡ ಏನಾಗಿದ್ದಾನೆ, ಉಪಜೀವಿಸಲ್ಪಟ್ಟಿದ್ದಾನೆ, ಸರ್ವೋತ್ತಮನ. ಇವರೆಲ್ಲ ಉಪಜೀವಕರು, ಆತ ಉಪಜೀವ್ಯ. ಆದಿತ್ವಾಚ್ಯ ತತತ್ವಾಚ್ಯ ಜ್ಞಾನರೂಪತ್ವತಸ್ತಥಾ ಆದಿತ್ಯ ಇತಿ ಸಂಪ್ರೋಕ್ತಃ ಪ್ರಸಿದ್ಧ ಮಧುವಚ್ಯ ಸಹ. ಇನ್ನೇನು ಹೇಳಿದ್ರು, ಒಂದು ಮಧು ಶಬ್ದಕ್ಕೆ ಅರ್ಥ ಆಯಿತು, ಆಮೇಲೆ ದೇವ ಮಧು ಶಬ್ದಕ್ಕೆ ಅರ್ಥ ಆಯಿತು, ಈಗ ಆದಿತ್ಯ ಅಂತ ಅರ್ಥ ಹೇಳಬೇಕೀಗ. ಸುಮ್ಮನೆ ಅರ್ಥ ಮಾಡ್ಕೊಂಡ್ರೆ ಆ ಸೂರ್ಯನೇ ದೇವ ಮಧು ಅಂತಾಗ್ಬಿಡೋದು, ಸೂರ್ಯ ಅಲ್ಲ ಆದಿತ್ಯ ಅಂದರೆ ಯಾರಿಲ್ಲಿ, ನಾರಾಯಣ. ಆದಿತ್ಯ ಶಬ್ದಕ್ಕೆ ನಾರಾಯಣ ಅಂತ ಹೇಗೆ ಬಂತು? ಆದಿತ್ವಾಚ್ಯ ತತತ್ವಾಚ್ಯ ಜ್ಞಾನರೂಪತ್ವತಸ್ತಥ, ಮೂರು ಭಾಗ ಇದೆ, ಆದಿ ತತ ಜ್ಞಾನರೂಪ. ಆ ಅಂಬೋದು ಆದಿತ್ವಾಚ್ಯ, ತ ಅಂಬೋದು ತತ, ಆಮೇಲೆ ಯಾ ಅನ್ನೋದು ಯಾ ಗತಿ. ಆದ್ದರಿಂದ ಮೂರು ಎಷ್ಟು ಬಂತೀಗ, ಮೂರು ಪದ ಅರ್ಥ ಮಾಡ್ಕೊಂಡ್ಬಿಟ್ರೆ ಆದಿತ್ಯ ಅಂತ ಶಬ್ದ ನಿಷ್ಪನ್ನ ಆಯಿತು. ಇತಿ ತತ್ಪ್ರೋಕ್ತ ಪ್ರಸಿದ್ಧ ಮಧುವಚ್ಚ ಸಹ. ಪ್ರಸಿದ್ಧ ಮಧು ಹೇಗೆ ಗೊತ್ತಾಯ್ತಾ, ಜೇನುಗಳಿಂದ ಇದಾಗಿ ಬಂದಿದ್ದು ಆ ರೀತಿಯಲ್ಲಿ ಇದು ಪ್ರಸಿದ್ಧವಾಗಿ ಬಂದಿದೆ ಅಂತ ತಿಳಿಸಿದರು. ಅಧಿಕ ಇತಿ ಸರ್ವಮಿತಿ ತತ್ಪೂರ್ಣ ತೃತೀಯೋ ಅತಿಶಯೇ ತಚ್ಛಬ್ದೇನ ಮದ ಪರಾಮರ್ಶ್ಯ ಮದಧಿ ರೇವ ಮಧು ಇತ್ಯುಕ್ತ ಮದಧಿ ಮಧು ತೃತೀಯೋತ್ಸಯ ಇತಿ ಮಹಾವ್ಯಾಕರಣ ಸೂತ್ರಾದಿತಿ ಭಾವ. ಹೂ ಎಂಬುದು ತಾಚ್ಛಿಲ್ಯ, ಅದಾದ ಅತಿಶಯಾರ್ಥಕ ಪೂರ್ಣತ್ವವಾತಿ ಇತ್ಯರ್ಥ. ಏವ ಮಧು ಶಬ್ದಂ ನಿರುಚ್ಯ ಆದಿತ್ವಾತ್ ಆದಿತ್ವಾತ್ ಇತ್ಯಾದಿ ಶಬ್ದಾರ್ಥ ಆತತತ್ವಾತ್ ಇತಿ ತಕಾರಾರ್ಥ. ಆತತತ್ವಾತ್ ತಕಾರಾರ್ಥ ಆತ್ ಅಂತ ಹೇಳ್ಬೇಕಾದ್ರೆ ತಾ ಇದೆ, ಆತಿತ್ವಾತ್ ಜ್ಞಾನರೂಪತ್ವ ಅದೈತಿ ಯಕಾರಾರ್ಥ. ಯಾ ಅಂದರೆ ಜ್ಞಾನರೂಪ, ಆದಿ ಎಂಬುದು ಇದಕ್ಕೆ. ನಾನು ಏವಂ ಮಧು ಶಬ್ದಸ್ಯ ಭಗವನ್ ಮಾತ್ರ ಪರತ್ವೇ ತಸ್ಯ ದ್ಯೌರೇವ ತಿರಸ್ತೀನ ವಂಶ ಇತ್ಯಾದಿನ ಪ್ರಸಿದ್ಧ. ಮುಂದಕ್ಕೆ ಹೋಯ್ತು, ಆದಿತ್ಯ ಇತಿ ಸಂಪ್ರೋಕ್ತ ಪ್ರಸಿದ್ಧ ಮಧುವಚ್ಚ ಸಹ ತಿರೋ ವಂಶಾದಿ ಸಂಯುಕ್ತೋ ದ್ಯುನಾಮ್ನೋ ದ್ಯುನಾಮ್ನಿ ಚಸ್ವಿ ಸಂಸ್ಥಿತ ಪ್ರಕಾಶಾದಿ ಗುಣೈ ಶ್ರೀಸ್ತು ವಾಯೋರಾಶ್ರಯ ರೂಪತಃ. ಇನ್ನು ತಿರೋ ವಂಶ ಇತ್ಯಾದಿ ರೂಪದಲ್ಲಿ ಯಾವುದಿದೆ ಅಂದರೆ ದ್ಯುನಾಮ್ನಿ, ಸಾಕ್ಷಾತ್ ದ್ವಿಶಬ್ದ ವಾಚ್ಯರಾದ ಮಹಾಲಕ್ಷ್ಮೀ ದೇವಿ ಇದ್ದಾರೆ. ಪ್ರಕಾಶಾದಿ ಗುಣೈ ಶ್ರೀಸ್ತು ವಾಯೋರಾಶ್ರಯ ರೂಪತಃ. ತಿರೋವಂಶ ಇತಿ ಪ್ರೋಕ್ತ, ವಾಯುದೇವರಿಗೆ ಆಶ್ರಯ ರೂಪರಾಗಿದ್ದಾರೆ ಒಂದು, ಮತ್ತು ಪ್ರಕಾಶಾದಿ ಗುಣಯುಕ್ತರಾಗಿದ್ದಾರೆ ಒಂದು. ಎರಡು ಕಾರಣದಿಂದ ಮಹಾಲಕ್ಷ್ಮಿಗೆ ತಿರೋವಂಶ ತಿರಶ್ಚೀನ ವಂಶ ಅಂತ ಕರೀತಾರೆ. ಮಧ್ವಪೂಪಸ್ತು ಮಾರುತಃ, ಇನ್ನು ಅಂತರಿಕ್ಷಂ ಅಪೂಪ ಪ್ರೋಕ್ತ ಮಧು ಅಲ್ಲಿ ಕಟ್ ಮಾಡಬೇಕು. ತಿರೋವಂಶ ಇತಿ ಪ್ರೋಕ್ತ ಮಧು ಅಪೂಪಸ್ತು ಮಾರುತಃ, ಅಪೂಪ ಅಂದರೆ ಮಾರುತ, ಅವತ್ತು ತೊಟ್ಟು ಅದು ಜೇನು ತೊಟ್ಟು ಮಾರೀಚ, ಅದು ಇರ್ತಕ್ಕಂಥ ಒಂದು ಸ್ತಂಭ ತಿರೋಶ್ಚಿನ ವಂಶ, ಅದು ಅಪೂಪ ಅಂದರೆ ಜೋನ್ ತಟ್ಟು. ಮರೀಚೆಯ ಪುತ್ರಾಹ, ಮರೀಚೆಗಳೇ ಪುತ್ರರು. ಈ ರೀತಿಯಲ್ಲಿ ಬರೀ ರೂಪಕ ಮಾಡದೇನೆ ಸಮಸ್ತ ವಸ್ತು ವಿಷಯ ರೂಪಕ ಅಂಥೇಳಿ ಪೂರ್ಣ ಅಲಂಕಾರವನ್ನು ಮಾಡಿದರು. ತಸ್ಮಿನ್ ಸನ್ನಿಹಿತೋ ವಿಷ್ಣು ವಿಶೇಷೇಣ ಯತಸ್ಸದಾ ಸೋ ಅಂತರಿಕ್ಷಮಿತಿ ಪ್ರೋಕ್ತ. ಅಂತಹ ವಾಯುದೇವರ ಒಳಗೆ ಸದಾ ಸನ್ನಿಹಿತನಾದ್ದರಿಂದ ವಿಷ್ಣುವಿಗೆ ಏನಂದ್ರೆ ಅಂತರಿಕ್ಷ, ಅಂತರಿಕ್ಷ ಅಂತ ಕರೀತಾರೆ. ಅಂತಹ ತಮ್ಮ ಒಳಗೆ ಸದಾ ನೋಡ್ತಾರೆ ವಾಯುದೇವರು ಪರಮಾತ್ಮನನ್ನು, ಅದಕ್ಕೇನಂತ ಹೆಸರು ಅಂತರಿಕ್ಷ ಅಂತ ದೇವರಿಗೆ ಹೆಸರು. ಸ್ವಾಂತಃ ಸಮ್ಯಕ್ ಹರಿ ಈಕ್ಷಣಾತ್, ಸ್ವಾಂತ ಸಮ್ಯಕ್ ಹರಿ ಕ್ಷಣ, ಸರಿ ಬಿಡಿಸ್ಕೋಬೇಕು ಅದನ್ನು, ಸ್ವಾಂತ ಸಮ್ಯಕ್ ಹರಿ ಕ್ಷಣಾತ್ ಅಂತಿದೆ. ಸ್ವಾಂತಃ ಸಮ್ಯಕ್ ಹರಿ ಈಕ್ಷಣಾತ್, ಸ್ವಾಂತಃ ತಮ್ಮ ಒಳಗೆ ಮನಸ್ಸಿನೊಳಗೆ ಒಳಗೇನೆ ಸಮ್ಯಕ್ ಚೆನ್ನಾಗಿ ಹರಿ ಹರಿ ಹರಿಯನ್ನು ಈಕ್ಷಣಾತ್ ದರ್ಶನ ಮಾಡೋದರಿಂದ ವಾಯುದೇವರಿಗೆ ಆ ಹೆಸರಿದೆ. ಅಂತರಿಕ್ಷ ಅವ್ರಿಗೆ ಅದರೊಳಗಿರೋದಕ್ಕೆ ಅಂತರಿಕ್ಷ ಸ್ಥಿತ ಅಂತ ಪರಮಾತ್ಮನಿಗೆ ಹೆಸರು. ಅಂತರಿಕ್ಷ ಅಂದರೆ ವಾಯು, ಅಂತರಿಕ್ಷ ಸ್ಥಿತ ಅಂದರೆ ನಾರಾಯಣ. ಯಾವುದನ್ನ ಇಲ್ಲಿ ಪಾರಾಯಣಕ್ಕೆ ಆಗಬಹುದು, ಸ್ವಂತ ಸ್ತಂಭ ಘರೀಕ್ಷಣ ಅಥವಾ ಬಿಡಿಸ್ಬೇಕು, ಅರ್ಥ ಹೇಳ್ಬೇಕಾದ್ರೆ ಬಿಡಿಸ್ಬೇಕು. ವಸ್ವಾದ್ಯಾ ಮಧುಕಾರಿಣ, ವಸು ಮೊದಲಾದಿವುಗಳು ಏನವರು ಅಂದರೆ ಮಧುಕಾರಿಗಳು. ಮಧುಕಾರಿಗಳು ಅಂದರೆ ಜೇನೊಣಗಳು. ತತ್ಪುತ್ರಾಸ್ತು ಮರೀಚ್ಯಾದ್ಯಾಹ ಸೂರ್ಯರ ಸ್ಪಿಷು ಸಂಸ್ಥಿತಾಹ. ವಸುಗಳ ಪುತ್ರರಾದಂಥ ಮರೀಚಿ ಮೊದಲಾದವರೆಲ್ಲ ಸೂರ್ಯರಶ್ಮಿಗಳಲ್ಲಿ ನೆಲೆಸಿದ್ದಾರೆ. ತಿರ್ಯಕ್ ಸ್ಥಿತ್ವಾ ವಶೇ ಕುರಿಯಾತ್ ಯಸ್ಮಾತ್ ದೇವಿ ರಮಾಹರಿಂ ಭಕ್ತೈವ ಅತಃ ತಿರೋವಂಶಃ ತಿರ್ಯಕ್ತ್ವಂ ಪ್ರಣತಿ ಸ್ಮೃತ. ಈಗ ತಿರೋವಂಶ ಅನ್ನೋದಕ್ಕೆ ಮಹಾಲಕ್ಷ್ಮಿ ಅನ್ನೋದಕ್ಕೆ ಇನ್ನೊಂದು ಅರ್ಥವನ್ನು ಹೇಳ್ತಾರೆ. ತಿರ್ಯಕ್ ಸ್ಥಿತ್ವಾ ವಶೇ ಕುರಿಯಾತ್, ಪಕ್ಕದಲ್ಲೇ ಇದ್ದು ಓರೆ ನೋಟವನ್ನು ಬೀರ್ತಾ ಪರಮಾತ್ಮನನ್ನು ಮೆಚ್ಚಿಸೋದ್ರಿಂದ ರಮಾದೇವಿಗೆ ತಿರೋವಂಶ ಅಂತ ಕರೀತಾರೆ. ಭಕ್ತೈವ ಅತಃ, ಅದು ಯಾವುದೋ ರೀತಿ ವಶ ಮಾಡಿಕೊಳ್ಳೋದಿಲ್ಲ, ಮತ್ತೆ ಭಕ್ತೈವ, ಅದು ಬಹಳ ಮುಖ್ಯ. ವಶೀಕರಣ ಎಂಬುದು ಸಾಮಾನ್ಯವಾಗಿ ಪತಿಯನ್ನು ಸ್ತ್ರೀ ವಶ ಮಾಡಿಕೊಳ್ಳೋದು ಪದ್ಧತಿ, ಬೇರೆ ಪಾಠ ಮಂತ್ರ ಮಾಡಿಸಿ ಮಾಡ್ಕೊಂಬಿಟ್ರೆ ಭಾರಿ ಡೇಂಜರಸ್, ತನಗೂ ಕೆಟ್ಟದ್ದು ಅವನಿಗೂ ಕೆಟ್ಟದ್ದು. ಅದು ಭಕ್ತೈವ, ಭಕ್ತಿಯಿಂದ ಮಾಡಿಕೊಂಡ್ರೆ ಏನಾಯಿತು, ಭಾರಿ ಶ್ರೇಷ್ಠ. ಅದು ವಶಿ ವಶೇ ನಕಶ್ಯಾಪಿ, ದೇವರು ಯಾರ ವಶನೂ ಅಲ್ಲ. ಅದು ಸದ್ಭಕ್ತಿ ಪಾಶದಲ್ಲಿ ಕಟ್ಟೋರ ಹೋಗ ಕಟ್ಟು ಬಿಡಿಸು ಎರಡು ಹೇಳ್ತಾರೆ. ಯಾರ ವಶನೂ ಅಲ್ಲ, ಭಕ್ತಿ ಪಾಶಕ್ಕೆ ಮಾತ್ರ ವಶನಾಗೇ ಆಗ್ತಾನೆ. ಪ್ರಣತಿ ಭಕ್ತೈವ ಧೈರ, ಈ ವಶ ಅನ್ಕೋಬಾರ್ದು, ಭಕ್ತಿಯಿಂದ ವಶ. ಭಕ್ತಿಯಿಂದ ವಶ ಮಾಡಿಕೊಂಡ್ರೆ ಭಕ್ತ ವತ್ಸಲ ಅಂತ ದೇವರಿಗೆ ಹೆಸರು. ಬೇರೆ ರೀತಿ ವಶ ಮಾಡ್ಕೊಳಕ್ಕೆ ಹೋದರೆ ಅದು ದೋಷ, ದುರ್ಯೋಧನ ಕಟ್ಲಕ್ಕೆ ಹೋದ, ಅದು ಡೇಂಜರಸ್ ಆಯ್ತು. ಅನುಗ್ರಹ ಮಾಡ, ಅನುಕಂಪ ಅನುಗ್ರಹ ಮಾಡ್ತಾನೆ ಅಂತ ಅರ್ಥ. ಈ ತಾಯಿ ಮಾರ್ಕೆಟ್ ಕೊಟ್ಟಿದ್ದಾಳೆ, ಸಣ್ಣ ಕೂಸು ಬರುತ್ತೆ, ಕಟ್ಟೆ ಕಾಲು ಹಿಡ್ಕೊಂಬಿಡುತ್ತೆ. ಗೊತ್ತಾಯ್ತಿಲ್ಲ, ತಾಯಿ ಶಕ್ತಿ ಇಲ್ಲ ಅಂತೀರ ಬಿಡಿಸ್ಕೊಳ್ಳೋಲಕ್ಕೆ, ಹೇಳ್ಕೊಂಡವ್ರು ಮಗು ಹೋಗಿಬಿಡುತ್ತೆ ಆ ಕಡೆಗೆ, ಜೋರಾಗಿ ಹೇಳ್ಕೊಂಡವ್ರೆ ಕತೆ ಮುಗೀತದ್ರದ್ದು. ಆದ್ರೆ ಹೇಳ್ತಾರೆ ನಾನು ಬರೋದಿಲ್ಲ, ಮಗು ಬಿಡ್ತಾ ಇಲ್ಲ ಅಂತ ಹೇಳ್ತಾರೆ. ಜನ ಏನಂತಾರೆ, ಸರಿ ಅಂದ್ಬಿಡ್ತಾರೆ. ಏ ಮಗು ಬಿಡ್ತಾ ಏನು, ಅಷ್ಟು ಚಿಕ್ಕ ಮಗು ನೀವು ದೊಡ್ಡವಳು ಬಿಡ್ಲಾಕಾಗೋದಿಲ್ಲ ಅನ್ನೇನರ್ಥ, ಹಾಗೆಲ್ಲ ಆರ್ಗ್ಯೂ ಮಾಡೋದಿಲ್ಲ. ಅವ್ರಿಗೇನು ಅರ್ಥ ಆಯ್ತು, ಮಗು ಈಗ ತಾಯಿನ ಬಿಟ್ಟು ಇರೋದಿಲ್ಲ, ಅದರಿಂದಾಗಿನೇ ತಾಯಿ ಮಗು ಕರ್ಕೊಂಡು ಹೋಗೋಕೆ ಇಷ್ಟ ಇಲ್ಲ, ಅದರಿಂದ ಏನು ಮಾಡಬೇಕೀಗ, ತಾನು ಅಲ್ಲೇ ಇರಬೇಕಷ್ಟೆ, ತನ್ನ ಪ್ರೋಗ್ರಾಮ್ ಕ್ಯಾನ್ಸಲ್. ಇಲ್ಲಿ ಯಾವುದಕ್ಕೆ ವಶ ಆಗಿದ್ದೀಗ, ಮಗು ತನ್ನ ಮೇಲೆ ತೋರಿಸಿದ ಪ್ರೀತಿಗೆ ವಶ ಆಗಿದ್ದೆ ಹೊರತು ಆಸಕ್ತಿಯಿಂದ ಆಗಿದ್ದಲ್ಲ. ಆಸಕ್ತಿ ಅಂದರೆ ಏನು, ಉದಾಹರಣೆಗೆ ಹೋಗ್ತಿದ್ದ ಗಟ್ಟೆ ಹಿಡ್ಕೊಂಬಿಡ್ತಾರೆ, ಒಬ್ಬರು ಬಿಡಿಸ್ಕೊಳಕ್ಕಾಗಲಿಲ್ಲ, ಈ ಕಬಡ್ಡಿ ಆಟದಾಗ ಇಟ್ಕೊಂಡ್ಬಿಡ್ತಾರಲ್ಲ ಬಿಕ್ಕಿ ಗಟ್ಟೆ, ಅದೇನು ಏನಿದೆ ಅಲ್ಲಿ ಈಗ ವಶ ಆಗಿದ್ದು, ದೋಷ ಅದು, ಇದು ಗುಣ ಇದು. ಅದಕ್ಕೆ ಛೇ ಇಷ್ಟೇ ದೋಷ, ಈ ರೀತಿ ದೋಷ ಅಲ್ಲ. ಯಾರೋ ಮನೆ ಕರೆದಿರ್ತಾರೆ, ನಮ್ಗೆ ಹೋಗ್ಲಿಕ್ಕೆ ಏನೋ ಭಾರಿ ಕಾರ್ಯಕ್ರಮ ಇದೆ, ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಬಟ್ ತುಂಬ ಬೇಕಾದವ್ರು ಹೋಗಿ ಬರ್ತೀವಿ ಅಂತ ಹೋಗ್ತಾರೆ. ಏನಿದು, ಹಾಂ ಪ್ರೀತಿಯಿಂದ ಹೋಗಿ, ಇದು ವಶನೇ. ಒಂದಿಷ್ಟು ಏನೋ ಅನಿಸುತ್ತೆ ಅವರಿಗೆ, ಹೋಗ್ಲೇಬೇಕಾದ್ರೆ ನಿಮ್ಮ ಭಾರಿ ದೂರ ಬೇರೆ, ಒಡ್ದಾಗಿದೆ ಬೇರೆ, ಏನೇನೋ ಪ್ರಾಬ್ಲಮ್ಗಳು, ಆದ್ರೂ ಭಾರಿ ಬೇಕಾದವರು. ಅದಕ್ಕೇನು ಮಾಡ್ತಾನೆ, ಅದೇನು ದುಡ್ಡು ಕೊಟ್ಟಿದ್ದಲ್ಲ, ಮತ್ತೆ ಅದು ಕಾಸಿಂದಲ್ಲ, ಏನಲ್ಲ, ಭಾಳ ಬೇಕಾದವು, ಅದೇ ಅದೇ ತೋರಿಸುತ್ತೆ, ಅದು ಪ್ರೀತಿ ತೋರಿಸುತ್ತೆ. ಇನ್ನೊಬ್ಬರು ಹೋದ್ರೆ ಕೋರ್ಟ್ಗೆ ಸಮನ್ಸ್ ತಂದು ಬಿಟ್ಟಿದ್ದಾನೆ, ತಪ್ಪು ಹೋಗ್ಬೇಕಾಗ, ಕೋರ್ಟ್ ಸಮನ್ಸ್ ತಂದಿರ್ತಾನೆ, ಅವಾಗ ಹೋಗ್ತಾನೆ. ಯಾವ ರೀತಿ ಹೋಗ್ತಾನೆ, ಅವನೀಗ ಬಲಾತ್ಕಾರದಿಂದ ಹೋಗ್ತಾರೆ. ಗೊತ್ತಾಯ್ತಾ, ಬಲಾತ್ಕಾರದಿಂದ ಹೋಗೋದು ದೋಷ, ಪ್ರೀತಿಯಿಂದ ಹೋಗೋದೇನದು ಗುಣ ಅದು. ಅದಕ್ಕೆ ದೇವರಿಗೆ ಗುಣ ಇದೆ ಅಂತ ಹೇಳೋದಕ್ಕೆ ರಮಾದೇವಿ ಪರಮಾತ್ಮ ಒರಿತಾನೆ. ಯಾತಕ್ಕೆ ಭಕ್ತೈವ, ಇದು ಭಾಳ ಭಾಳ ದೊಡ್ಡ ಮಾತಿದ್ದು. ಯಾರೇ ದೊಡ್ಡನ್ನು ವಶ ಮಾಡ್ಕೋಬೇಕಾದ್ರೆ ಏನು ಉಪಯೋಗಿಸ್ಬೇಕು, ಯಾವಾಗಲೂ ಭಕ್ತಿನ ಉಪಯೋಗಿಸಬೇಕು, ತಿನ್ನು ವಶ ಉಪಯೋಗಿಸ್ಕೋಬಾರ್ದು. ಹಾಂ, ತಿರ್ಯಕ್ಕಂತ ಹೇಳಿಲ್ಲ, ಓರೆ ಅಂತ, ಓರೆ ನೋಟದಿಂದ ವಶ ಮಾಡ್ಕೋ, ಭಕ್ತಿ ಅದು. ಓರೆ ನೋಟ ಏನು ತೋರಿಸುತ್ತೆ ಇಲ್ಲಿ, ಅರ್ಥ ಬರೀತಾರೆ. ವಶೇ ಸ್ಥಿತ್ವ ತಿರ್ಯಕ್ ಸ್ಥಿತ್ವ ಸ್ವಸಂಸ್ಥಂತು ವಶೀ ಕುರಿಯಾತಿ ಅತಸ್ತಃ ವಂಶ ಸ್ಥಿರಸ್ಥೀನೋ ಅನ್ಯೋಪಿ ಯಸ್ಮಿನ್ನಾಯಮುಪಸ್ಥಿತಂ ಸೋಪೂಪಾಪ್ಯೋ. ಅದಕ್ಕೆ ತಿರ್ಯಕ್ತ್ವಂ ಪ್ರಣತಿ ಸ್ಮೃತ. ತಿರ್ಯಕ್ತ್ವ ಅಂದ್ರೇನು, ಪ್ರಣತಿ, ದೊಡ್ಡ ನಮಸ್ಕಾರಕ್ಕೆ ತಿರ್ಯಕ್ತ್ವ ಅಂತ ಕರೀತಾರೆ. ತುಂಬ ಸಂಕೋಚಪಟ್ಟು ಮುಖ ತಿರುಗಿಸೋದೋ ಇದೆ, ಬೇಸರದಿಂದ ಮುಖ ತಿರುಗಿಸೋದೋ ಇದೆ, ನಾಚಿಕೆಯಿಂದ ತಲೆ ಎತ್ತೋದಿಲ್ಲ ಕೆಲವರು, ಕೆಲವರು ತಪ್ಪು ಮಾಡಿರ್ತಾರೆ ಎತ್ತೋದಿಲ್ಲ. ಅರ್ಥ ಆಯ್ತಾ, ಈಗ ತುಂಬ ಸನ್ಮಾನ ಮಾಡ್ಕೋತಿರ್ತಾರೆ, ಭಾಳ ಸಂಕೋಚ, ತಲೆ ಎತ್ತೋದೇ ಇಲ್ಲ, ಭಾಳ ಸಂಕೋಚ ಅವ್ರಿಗೆ. ಇನ್ನೊಬ್ಬರಿಗೆ ಕೆಲವರಿಗೆ ಬೈತಿರ್ತಾರೆ, ತಲೆ ಎತ್ತೋದಿಲ್ಲ ನಾಚಿಕೆ. ಸೊ ವಶದಲ್ಲಿ ಹೇಗೆ ಎರಡು ವಿಧನೋ, ಇದರಲ್ಲೂ ಎರಡು ವಿಧ ಇದೆ. ಗೊತ್ತಾಯ್ತಾ, ಅದು ಎಂಥದ್ದು, ಅದು ನೋಡೋಕ್ಕೆ ಯಾಕೆ ಸಾಧ್ಯ ಇಲ್ಲ ಅಂತ ಕೇಳಿದರೆ, ಭಾಳ ನಾಚಿಕೆಯಿಂದ ನೋಡೋಕ್ಕಾಗೋದಿಲ್ಲ. ಎಷ್ಟೋ ಸರ್ತೆ ಹಿಂದಿನ ಕಾಲಕ್ಕೆ ಮದುವೆ ಆದ ಕಾಲಕ್ಕೆ ಕನ್ಯಾ ವರನ್ನು ನೋಡೋದು ಮದುವೆ ಕಾಲಕ್ಕೇನೆ, ಮತ್ತು ಅದಕ್ಕೆ ತೆರೆ ತೆಗೆ ಆಗಲೇ ಫಸ್ಟ್ ಟೈಮ್ ನೋಡೋದು. ಅರ್ಥ ಆಯ್ತಾ, ಯಾಕೆ ಆ ನಾಚಿಕೆ ಅನೇಕ ಕಾರಣಗಳು ಸೇರ್ತಾ ಇತ್ತು, ಅದನ್ನು ತೋರು ಗುಣ, ಅದು ಒಂದು ದೋಷ ಅಲ್ಲ. ವಂಶ ಸ್ಥಿರಸ್ಥೀನು ಅನ್ಯೋಪಿ ಯಸ್ಮಿನ್ನಾಪ್ಯಮುಪಸ್ಥಿತಂ ಸೋಪೂಪ ಇತಿ ವಾಪ್ಯೋ ಭಗವಾನ್ ಮಧ್ವಾಜ್ಯಾದಿ ಪ್ರಸಿದ್ಧಿಕಂ. ವಂಶ ಸ್ಥಿರಸ್ಥೀನು ಅನ್ಯೋಪಿ ಯಸ್ಮಿನ್ ಯಸ್ಮಿನ್ ನ ಆಪ್ಯಂ ಉಪಸ್ಥಿತಂ, ಯಾವುದರಲ್ಲಿ ಆಪ್ಯವಾದ್ಯದೋ ಅಪೂಪ ಸೋಅಪೂಪಃ ಆಪ್ಯಃ ಭಗವಾನ್ ಮಧು ಆಜ್ಯಾದಿ ಪ್ರಸಿದ್ಧಿಗಂ. ಲೋಕದೊಳಗೆ ಪ್ರಸಿದ್ಧವಾದದ್ದು ಮಧು ಆಜ್ಯಾದಿಗಳೆಲ್ಲ ಪ್ರಸಿದ್ಧ, ಅಲ್ಲಿ ಆಪ್ಯವಾದದ್ದೆಲ್ಲ ವಾಯುದೇವರು, ಮಹಾಲಕ್ಷ್ಮಿ, ದೇವತೆಗಳು, ನಾರಾಯಣ, ಮಧು ಈ ರೀತಿ ಅಂತ ತಿಳ್ಕೊಂಡು ಎಲ್ಲ ತಿಳಿಸ್ತಾರೆ. ಸೂರ್ಯಾದಿಸ್ತಂ ಹರಿಂ ನಾನಾ ರೂಪಂ ವಸ್ವಾದಿ ಸೇವಿತಂ ಸೂರ್ಯಾದಿ ಪಾಲಿತ ದ್ವಾರಂ ವಂದೇ ಅಧ್ಯಾತ್ಮಾದಿ ದೈವಗಂ ಅಂತ ಅದಕ್ಕೆ ಮಂಗಳಾಚರಣೆ ಮಾಡಿದ್ದವರು. ತಸ್ಯ ಇದಿಷ್ಟು ಪ್ರಾಂಚೋರಂಶ್ಮಯ ತಾ ಏವಾಸ್ಯ ಮಧುನಾಮಕ ವಾಸುದೇವ. ಮಧುನಾಮಕ ಸಂಕರ್ಷಣಾದಿ ರೂಪಗಳನ್ನೆಲ್ಲ ಹೇಳಿದ್ದಾರೆ, ಅದೆಲ್ಲ ಓದಿಯಾಗಿದೆ, ಅದು ಭಾಷ್ಯ. ಪ್ರಾಚ್ಯರಶ್ಮಿಷು ಸಂಸ್ಥಸ್ತು ರತಿಶಮ್ಮಾನ ರೂಪತಃ ರತಿಶಮ್ಮಾನ ರೂಪತಃ ಪ್ರಾಚ್ಯ ರಶ್ಮಿ ಅಂತಿದೆ, ರಾಶ ಮ ಅದಕ್ಕೆ ರತಿಶಮ್ಮಾನ ರೂಪತಃ ಅಂತ ಅರ್ಥ. ಪ್ರಾಚ್ಯರಸ್ಮಿರಿತಿ ಪ್ರೋಕ್ತೋ ವಾಸುದೇವಾಭಿಧೋ ಹರಿಹಿ. ಅದಕ್ಕೆ ಪರಮಾತ್ಮನಿಗೆ ಆ ಅರ್ಥ ರಶ್ಮಿ ರಶ್ಮಿ ಅಂತ ಯಾತ ಕರೀತಾರೆ, ಪ್ರಾಚ್ಯರಶ್ಮಿಯಲ್ಲಿದ್ದಾಗ ಆ ರೀತಿ ರತಿಶಮ್ಮಾನ ರೂಪನಾದ್ದರಿಂದ ವಾಸುದೇವ ರೂಪಕ್ಕೆ ಆ ಹೆಸರಿದೆ. ಎಲ್ಲಿದ್ದಾನಾತ? ಪ್ರಾಚ್ಯರಶ್ಮಿಗಳಲ್ಲಿದ್ದಾನೆ. ಏತದ್ವಿನಾ ನಾಲಂಬಿತಿ ನಾಡೀತ್ಯಂಶ ಉದಾಹೃತಃ. ಡಾ ನಾಡಿ ಅಂತಿದೆ, ನಾಲಿ ಅಂತ ಆಯ್ತದು, ಯಾಕೆ ಡಲಯೋರ ಅಭೇದ ಅಂತೇಳಿ. ಅಲಿ ಅಂದ್ರೆ ಏನು, ಅಲ ಅಂದ್ರೆ ಏನು, ಸಾಕು ಅಂತ ಅರ್ಥ. ಅಂಶ ಉದಾಹೃತಃ ನಾಲಂ, ಏತದ್ವಿನಾ ನಾಲಂ, ಆತನ ಬಿಟ್ಟರೆ ಏನು ಮಾಡಿದಾಗಲಿಲ್ಲ, ಎಲ್ಲ ಮಾಡಿದ್ರು ವರನೆ ಬಂದಿಲ್ಲ ಹೇಗೋ ಹಾಗೆ, ಎಲ್ಲ ಮಾಡಿ ವರ ಬರಲಿಲ್ಲ, ಬಂದ ಕ್ಯಾನ್ಸರ್. ಅದಕ್ಕೆ ಎಲ್ಲ ಮಾಡಿದ ದೇವರೇ ಇಲ್ಲ ಕ್ಯಾನ್ಸರ್. ಅದು ದೇವರು ಯಾವ ಸ್ಥಾನದಲ್ಲಿದ್ದಾನೆ? ಬರೀ ವರ ಅಲ್ಲ, ವರವರಾಯತೆ, ವರರಲ್ಲೂ ವರ, ಶ್ರೇಷ್ಠರಲ್ಲೂ ಶ್ರೇಷ್ಠ. ಎಲ್ಲ ಕೆಲಸ ದೇವರ ಸ್ಮರಣೆನೇ ಇಲ್ಲ, ಮಾಡಿದ್ದಲ್ಲ ಏನಾಯ್ತು? ವ್ಯರ್ಥ. ಹರಿಯ ನೆನಸದ ದಿವಸ ಅವಮಂಗಳ. ಅದಕ್ಕೆ ದೇವರಿಗೇನಂತ ಕರೀತಾರೆ? ನಾಡಿ ಅಂತ ಕರೀತಾರೆ. ಸ್ವರೂಪಾಂಶೈರ್ವಿನಾ ಪ್ರಾಪ್ತುಂ ನಾಲಂ ಹಿ ಪ್ರಾಪಿತಾಂಶಿನಂ. ಸ್ವರೂಪಾಂಶೈಹಿ ವಿನಾ ಪ್ರಾಪ್ತುಂ ನಾಲಂ, ಆತ ಸ್ವರೂಪಾಂಶಗಳಿಂದ ಮಾತ್ರ ತನ್ನಷ್ಟಾನು ಪಡಿತಾನೆ ಹೊರತು ಯಾರು ದೇವರನ್ನು ಪಡಿಲಿಕ್ಕಾಗೋದಿಲ್ಲ. ಪ್ರಾಪಿತ ಪಡಿಲಿಕ್ಕಾಗೋದಿಲ್ಲ ಅಂದ್ರೇನು, ಈಕ್ವಲ್ ಆಗೋದಾಗಲಿ ಮೀರೋದಾಗಲಿ ಸಾಧ್ಯ ಇಲ್ಲ, ವಶ ಮಾಡಿಕೊಳ್ಳೋದು ಅಂತ ಅರ್ಥ, ಸಾಧ್ಯ ಇಲ್ಲ. ಋಗ್ವೇದ ಮಾನಿ ನಶ್ಚೈವ ವನ್ಯಾದ್ಯ ವಸವಸ್ತೃಚ. ನೋಡಿ, ಋಗ್ವೇದ ಮಾನಿಗಳು ಯಾರು ಅಂತ ಕೇಳಿದರೆ ವನ್ಯ ಮೊದಲಾದವರು. ಅವ್ರು ಯಾರು? ಅವರು ವಸುಗಳು. ಸ್ತೃಚ ಅರ್ಚತ್ವಾ ಪ್ರಥಮಂ ಚೈವ ವಿಶೇಷಾತ್ ಯಜ್ಞದೇವತಾ. ಅರ್ಚತ್ವಾ ಪ್ರಥಮಂ ಚೈವ ವಿಶೇಷಾತ್, ವಸುಗಳೆಲ್ಲ ಮೊದಲಿಗೆ ಪೂಜಿಸಲ್ಪಡೋದ್ರಿಂದ ಅರ್ಚ ಯಜ್ಞ ದೇವತೆಗಳು ಅಂತ ಅವ್ರಿಗೆ ಹೆಸರು. ಅಗ್ನಿ ಇಲ್ಲದೆ ಹೋದರೆ ಯಜ್ಞ ಮಾಡಲಿಕ್ಕೆ ಬರೋದಿಲ್ಲ, ಆದ್ದರಿಂದ ಅವ್ರಿಗೆ ಪ್ರಾಧಾನ್ಯ ಇದೆ, ಅದನ್ನು ಬಿಡಿಸ್ತಾರೆ. ಅದಕ್ಕೇನಾಯಿತು? ಋಗ್ವೇದಕ್ಕೆ ಅಗ್ನಿ, ಅದಕ್ಕೇನೆ ಅಗ್ನಿಮೀಳೆ ಶುರುವಾಗಲಿಕ್ಕೆ ಏನು ಕಾರಣ ಆಯಿತು ಅಂದರೆ, ಋಗ್ವೇದಕ್ಕೆ ಅಗ್ನಿನೇ ಮುಖ್ಯವಾಗಿ ಏನಾಗ್ತಾ ಇದ್ದಾನೆ, ಅಭಿಮಾನಿ ದೇವತೆಗಳವರು ಅಂದರೆ ಮುಖ್ಯವಾಗಿ ನಾರಾಯಣನೇ. ಅಥ ಏಷ್ಯ ದಕ್ಷಿಣಾ ರಶ್ಮಯ ತಾಯೇ ವಾಶ್ಯ ದಕ್ಷಿಣಾ ಮಧುನಾಡ್ಯೋ ಯಜುಮುಷ್ಯೇವ ಮಧುಕೃತೋ ಯಜುರ್ವೇದ ಏವ ಪುಷ್ಪಂ ತಾ ಅಮೃತ ಆಪಹ. ಅದನ್ನು ಮಧು ಅಂದರು, ಇದನ್ನು ಪುಷ್ಪ ಅಂತ ಕರೆದು. ಇದು ಪುಷ್ಪ. ತಾನಿ ವಾ ಏತಾನಿ ಅಭಿತಪ್ತಸ್ಯ ಆಪಸ್ತಾಯೇತ ರುಜಃ ಋಗ್ವೇದ ಏವ ಪುಷ್ಪಂ. ಅಲ್ಲಿ ಋಗ್ವೇದ ಪುಷ್ಪ, ಇಲ್ಲಿ ಯಜುರ್ವೇದ ಪುಷ್ಪ. ಅದು ಅಮೃತ ಅಂತ ಕರೆದು. ಅದು ಆಪಸ್ತಾಯೇವ ರುಜಃ. ತಾನಿ ವಾ ಏತಾನಿ ಯಜುಂಷಿ ಏತಂ ಯಜುರ್ವೇದಂ ವ್ಯಭ್ಯತಪನ್ ತಸ್ಯ ಅಭಿತಪ್ತಸ್ಯ ಯಶಸ್ತೇಜ ಇಂದ್ರಿಯಂ ವೀರ್ಯಮನ್ನಾದ್ಯಂ ರಸೋ ಅಜಾಯತ ತದ್ವಕ್ಷರತ್ ತದಾದಿತ್ಯಂ ಅಭಿತೋ ಅಶ್ರಯತ್ ತದ್ವಾ ಏತತ್ಯದೇತತ್ತಾದಿತ್ಯಸ್ಯ ಶುಕ್ಲಂ ರೂಪಂ. ಇಂದ್ರಾಧ್ಯಾಯಿಜುರುಜ್ಜಿಷ್ಟ ರುದ್ರ ಇಂದ್ರ ಸಹಾಯತ ಇಂದ್ರಶಬ್ದೋದಿತೋ ವಾಯು ಸಯಾಜ್ಯ ಸೋಮಭುಕ್ಪುರ ಸೈಶಂಕರ ಪೂರ್ವಾಣ ರುದ್ರಾಣ ಮುಖ್ಯ ಏವ ಚ. ಇಲ್ಲಿ ಕೆಲವೆಲ್ಲ ಕನ್ಫ್ಯೂಷನ್ ಇದೆ. ಏನಾಗಿದೆ ಇಲ್ಲಿ ಹೇಳಬೇಕಾದ್ರೆ, ಮಧುನಾಡ್ಯ ಯಜುಷ್ಯ ಉದಕೃತೋ ಯಜುರ್ವೇದ ಉಪಷ್ಮೃತ ಅಮೃತ ಆಪಃ ತಾನಿ ವಾ ಏತಾನಿ ಯಜುಂಷಿ ಏತಂ ಯಜುರ್ವೇದಂ ಅಭ್ಯತಪನ್ ತಸ್ಯ ಅಭಿತಪ್ತಸ್ಯ ಯಶಃ ತೇಜಃ ಇಂದ್ರಿಯಂ ವೀರ್ಯಂ ಅನ್ನಾದ್ಯಂ ರಸೋ ಅಜಾಯತ. ಇಲ್ಲಿ ಇಂದ್ರನಿಂದ ರುದ್ರದೇವರಿಗೆ ಸಹಾಯ ಆಯಿತು ಅಂತ ಪ್ರಸ್ತಾವ. ಇಂದ್ರನಿಂದ ರುದ್ರದೇವರಿಗೆ ಸಹಾಯ ಆಗುತ್ತೆ, ಇಂದ್ರದೇವರು ಕಡಿಮೆ ರುದ್ರದೇವರು ಮೇಲೆ ಅಂತ ಕೇಳಿದರೆ, ಇಂದ್ರ ಶಬ್ದವಾಚ್ಯವಾದರೆ ಇಲ್ಲಿ ಇಂದ್ರ ಅಲ್ಲ, ಯಾರೋ ವಾಯುದೇವರು. ಇಂದ್ರಾಧ್ಯಾಯುರುದ್ದಿಷ್ಟ ರುದ್ರ ಇಂದ್ರ ಸಹಾಯತ ಇಂದ್ರ ಶಬ್ದೋದಿತೋ ವಾಯು ಸಯಾಜ್ಯ ಸೋಮಭುಕ್ಪುರ. ಇಂದ್ರ ಶಬ್ದ ಓದಿತರಾದವರು ಯಾರಿಲ್ಲಿ? ವಾಯುದೇವರು. ಸಹಿ ಶಂಕರ ಪುಲಿ ಮತ್ತೆ ರುದ್ರ ಅಂದ್ರೆ ಕೂಡ ಯಾರನ್ನು ತಗೊಳ್ಬೇಕೀಗ? ರುದ್ರದೇವರನ್ನು ತಗೊಳ್ಬೇಕು. ಸಹಿ ಶಂಕರ ಪೂರ್ವಾಣಾಂ ರುದ್ರಾಣಾಂ ಮುಖ್ಯ ಏವ ಚ. ಶಂಕರ ರುದ್ರಾಣಾಂ ಶಂಕರಶ್ಚಾಸ್ಮಿ. ಶಂಕರ ಪೂರ್ವ ಅಂದರೆ ರುದ್ರಾದಿ ದೇವತೆಗಳಲ್ಲಿ ಮುಖ್ಯರಾದವರು ರುದ್ರದೇವರು. ಅಂತ ರುದ್ರಾದಿ ದೇವತೆಗಳೆಲ್ಲ ಮುಖ್ಯರಾದವರು ವಾಯುದೇವರಾದ್ದರಿಂದಾಗಿಯೇ ಇಂದ್ರ ಶಬ್ದಕ್ಕೆ ಈ ಅರ್ಥ ಮಾಡಿದರೆ ತಪ್ಪಾಗತ್ತೆ, ಈ ಅರ್ಥ ಮಾಡಬಾರ್ದು ಎಂಬುದನ್ನು ತಿಳಿಸಿದೆ. ಅಥ ಎಷ್ಟ ಪ್ರತ್ಯಂಚೋ ರಶ್ಮಯ ತಯವತಾ ಪ್ರತಿಚ್ಯೋ ಮಧುನಾಡ್ಯ ಸಾಮಾನ್ಯವ ಮಧುಕೃತ ಸಾಮವೇದ ಪುಷ್ಪಂ ತಾ ಅಮೃತ ಆಪ ತಾನಿ ವಾ ಏತಾನಿ ಸಾಮಾನಿ ಏತಂ ಸಾಮವೇದಂ ಅಭ್ಯತಪನ್ ತಸ್ಯಾಪಿ ತಪ್ತಸ್ಯ ಯಶಸ್ತೇಜ ಇಂದ್ರಿಯಂ ಶ್ರೀವೀರ್ಯಮನ್ನಾದ್ಯಂ ರಸೋ ಅಜಾಯತ ತದ್ವ್ಯಕ್ಷರತ್ ತದಾದಿತ್ಯಮಭಿತೋ ಅಶ್ರಯತ್ ತದ್ವಾ ಏತದ್ಯದೇತತ್ತಾದಿತ್ಯಸ್ಯ ಪರಂ ಕೃಷ್ಣಂ ರೂಪಂ ಅಂಥೇಳಿ ಈಗ ಸಾಮನಾಮಾನ ಆದಿತ್ಯಾಃ ಮಾಸಶಃ ಸಮಭೋಗತಃ. ಇಲ್ಲಿ ಸಾಮ ಸಾಮ ಅಂದರೆ ಆದಿತ್ಯರು, ಇಂದ್ರೋ ವರುಣ ಬುದ್ಧಿಷ್ಟಃ ಯಜ್ಞೇಶು ವ್ರಿಯತೇ ಯತಃ. ಇಲ್ಲಿ ಇಂದ್ರ ಅಂತ ಹೇಳಿದರೆ ವರುಣ, ಆದಿತ್ಯಾನಾಂ ಅಧಿಪತಿ ಸಹಿ ವಿಷ್ಣು ನಿಯೋಜಿತಃ. ಆದಿತ್ಯರಿಗೆ ಅಧಿಪತಿಯಾದವರ ಇಲ್ಲಿ ವಿಷ್ಣುವಿಂದ ನಿಯೋಜಿತನಾದದ್ದು ವರುಣ, ಆದ್ದರಿಂದ ವರುಣ ಅಂತ ತಿಳ್ಕೋಬೇಕು. ವಿಷ್ಣುಸ್ತು ಉಪಾಸ್ಯರೂಪತ್ವಾತ್ ನೋಪಾಸಕ ಗಣೇ ಯುತಃ. ವಿಷ್ಣು ಉಪಾಸ್ಯರಾದ್ದರಿಂದ ಉಪಾಸಕ ಗಣದಲ್ಲಿ ಆತ ಬರೋದಿಲ್ಲ. ಉಪಾಸ್ಯ ಉಪಾಸಕ, ಉಪಾಸಕ ಉಪಾಸನೆ ಮಾಡೋನು, ಉಪಾಸ್ಯ ಉಪಾಸನೆ ಮಾಡಲ್ಪಡೋನು. ಸೊ ಉಪಾಸ್ಯರ ಗುಂಪಿನಲ್ಲಿ ಯಾರನ್ನು ದೇವರಿದ್ದಾನೆ ಹೊರತು ಉಪಾಸಕ ಗುಂಪಿನ ದೇವರಿಲ್ಲ. ಸಾಧಕ ಬೇರೆ ಸಿದ್ಧ ಬೇರೆ, ಗೊತ್ತಾಯ್ತಾ? ಸಾಧಕರೆಲ್ಲ ಇನ್ನು ರುದ್ರಾದಿ ದೇವತೆಗಳು ಸಾಧಕರು, ಪರಮಾತ್ಮ ಯಾರು? ಸಿದ್ಧ. ಅದಕ್ಕೆ ವಿಷ್ಣು ಸ್ತೂಪಾಸ್ಯ ರೂಪತ್ವಾತ್ ನಾ ಉಪಾಸಕ ಗಣೇ ಯುತಃ. ಅಥ ಯೋ ಯೇ ಅಸ್ಯ ಉದಂಚೋ ರಶ್ಮಯ ತಾಯೇ ವಾಸ್ಯ ಉದೀಚ್ಯೋ ಮಧುನಾಡ್ಯ ಅಥರ್ವಾಂಗಿರಸ ಏವ ಮಧುಕೃತ ಇತಿಹಾಸ ಪುರಾಣಂ ಪುಷ್ಪಂ ತಾ ಅಮೃತ ಆಪಃ ತೇ ವಾ ಏತೇ ಅಥರ್ವಾಂಗಿರಸ ಇತ ಏತದಿತಿ ಇತಿಹಾಸ ಪುರಾಣಮಭ್ಯತಪನ್ ತಸ್ಯ ಅಭಿತಪ್ತಸ್ಯ ಯಶಸ್ತೇಜ ಇಂದ್ರಿಯಂ ವೀರ್ಯಮನ್ನಾದ್ಯಂ ರಸೋ ಅಜಾಯತ ತದ್ವ್ಯಕ್ಷರತ್ ತದಾದಿತ್ಯಮಭಿತೋ ಅಶ್ರಯತ್ ತದ್ವಾ ಏತತ್ಯದೇ ತದಾದಿತ್ಯಸ್ಯ ಪರಃ ಕೃಷ್ಣಂ ರೂಪಂ. ಇತಿಹಾಸ ಯಜುರ್ವೇದ ಮತ್ತು ಇತಿಹಾಸ ಪುರಾಣಗಳಿಗೆ ನಾರಾಯಣ ದೇವತೆ. ಇತಿಹಾಸ ಪುರಾಣಾಂ ಸೋಮಾದ್ಯ ಅಭಿಮಾನಿನಃ ಅಥರ್ವಾಂಗಿರಸಾಂ ಚೈವಾಪಿ ಅಥರ್ವಾಂಗಿರ ನಾಮಕಾಃ ಅಥರಂ ವರ್ತಯೇ ಯುಸ್ತೇ ವೃಷ್ಟಿಮಂಗರಸಾಸ್ತಥಾ ಅಂಗರಸಾಸ್ತಥಾ ಮನಸ್ತ್ವಾತ್ ಪ್ರಾಣರೂಪತ್ವಾತ್ ಅಥರ್ವಾಂಗಿರಸಸ್ತಃ ಅಂಥೇಳಿ ಅಥರ್ ಇತಿಹಾಸ ಪುರಾಣಗಳಿಗೆ ಸೋಮಾದಿಗಳ ಅಭಿಮಾನ ದೇವತೆಗಳು ನಾರಾಯಣನೇ ಅದಕ್ಕೆ ಪ್ರತಿಪಾದ್ಯವಾದ ರೂಪ ಅಂಥೇಳಿ ಮುಂದಿನ ಟಿಟೇಲೆ ಹೇಳ್ತಾರೆ. ಇನ್ನು ಅದೆಲ್ಲ ರಾಯರು ಮೊದಲೇ ಬರೆದುಬಿಟ್ರು. ಅಥ ಯೇ ಅಸ್ಯ ಊರ್ಧ್ವಾ ರಶ್ಮಯ ತಾಯೇ ವಾಸ್ಯ ಊರ್ಧ್ವಾ ಮಧುನಾಡ್ಯ ಗುಹ್ಯಾ ಏವ ಆದೇಶಾಃ ಮಧುಕೃತೋ ಬ್ರಹ್ಮೈವ ಪುಷ್ಪಂ ತಾ ಅಮೃತ ಆಪಃ ತೇ ವಾ ಏತೇ ಗುಹ್ಯಾ ಆದೇಶಾಃ ಏತದ್ ಬ್ರಹ್ಮಾಭ್ಯತಪತ್ ತಸ್ಯ ಅಭಿತಪ್ತಸ್ಯ ಯಶಸ್ತೇಜ ಇಂದ್ರಿಯಂ ವೀರ್ಯಮನ್ನಾದ್ಯಂ ರಸೋ ಅಜಾಯತ ತದ್ವ್ಯಕ್ಷರತ್ ತದಾದಿತ್ಯ ಭವಿತೋ ಅಶ್ರಯತ್ ತದ್ವಾ ಏತದ್ಯದೇತದಾದಿತ್ಯಸ್ಯ ಮಧ್ಯೆ ಕ್ಷೋಭತ ಇವಾ ತೇ ವಾ ಏತೇ ರಸಾನಾಂ ರಸಾ ವೇದಾ ಹಿ ರಸಾಃ ತೇಷಾಮೇತೇ ರಸಾಃ ತಾನಿ ವಾ ಏತಾನಿ ಅಮೃತಾನಾಂ ಅಮೃತಾನಿ ವೇದಾ ಹಿ ಅಮೃತಾಃ ತೇಷಾಮೇತಾನಿ ಅಮೃತಾನಿ ಅಂಥೇಳಿ ವಿಷ್ಣು ರಸಗಳು, ರಸಗಳು ಅಂದರೆ ವೇದಗಳು, ವೇದಗಳ ರಸ ಅಂದರೆ ನಾರಾಯಣ, ಅದಕ್ಕೆ ರಸತಮ ಅಂತ ಆತಗೆ ಹೆಸರು ಅಂತ ಹೇಳಿ ಅದೆಲ್ಲ ವೇದಗಳೆಲ್ಲ ಅಮೃತ, ಅಮೃತವಾಗಿರೋದು ಪರಮಾತ್ಮನಿಂದಾಗಿ. ಅಮೃತ ಅಂದರೆ ನಿತ್ಯ, ಪರಮಾತ್ಮನಿಂದಾಗಿ ನಿತ್ಯವಾಗಿವೆ ಅಂತೇಳಿ ಅದಿಷ್ಟಾರ್ಥವನ್ನು ಹೇಳಿದರು. ಇಲ್ಲಿ ಗುಹ್ಯಾದೇಶ ಅಂತ ಪದ ಬಂತು. ಏನು ಗುಹ್ಯಾದೇಶ ಅಂದ್ರೇನು? ಗುಹ್ಯಾದೇಶ ಬ್ರಹ್ಮಪದೇ ಯೇ ಯೋಗ್ಯ ಬ್ರಹ್ಮಣ ಸಹ. ಬ್ರಹ್ಮಪದಕ್ಕೆ ಯೋಗ್ಯದ ರುಜುಗಳಿಗೆಲ್ಲ ಏನಂತ ಕರೀತಾರೆ? ಗುಹ್ಯಾದೇಶರು ಅಂತ ಕರೀತಾರೆ. ಯಾತಕ್ಕೆ ಗುಹ್ಯಾದೇಶರು ಅಂತ ಕರೀತಾರೆ? ಸರ್ವಗುಹ್ಯೋಪದೇಷ್ಟಾರಹ, ಅತ್ಯಂತ ರಹಸ್ಯವಾದ. ಇದು ಗುಹ್ಯತಮಂ ಶಾಸ್ತ್ರಂ ಇದ ಮುಕ್ತಂ ಮಯಾನಕ. ವಿಷ್ಣು ಸರ್ವೋತ್ತಮತ್ವ ಸರ್ವ ರಹಸ್ಯವಾದ, ರಹಸ್ಯಗಳಲ್ಲೇ ರಹಸ್ಯ. ಉಪದೇಶ ಮಾಡೋರು ಯಾರು? ಸದಾ ವಾಯುದೇವರು ಮಾಡ್ತಾರಾದ್ದರಿಂದ, ಋಜುಗಳು ಮಾಡ್ತಾರಾದ್ದರಿಂದ ಅವರಿಗೆ ಸರ್ವ ಗುಹ್ಯಾದೇಷ್ಟರು ಅಂತ ಹೇಳಿದರು. ಗುಹ್ಯವಾದನ್ನು ಉಪದೇಶ ಮಾಡತಕ್ಕಂಥವರು ಸರ್ವಗುಹ್ಯ ಉಪದೇಷ್ಟಾರಹ. ಸರ್ವೇಷಾಂ ಗುರವೋಹಿತೆ, ಅವರವ್ರ ಗುರುಗಳಿಗೆ ಅವರು ಇರ್ತಾರೆ. ಆದರೆ ಎಲ್ಲರಿಗೂ ಗುರುಗಳು ಅಂದರೆ ಯಾರು? ವಾಯುದೇವರು. ಸರ್ವೇಷಾಂ ಗುರವೋಹಿತೆ ಬ್ರಹ್ಮೇತಿ ಸರ್ವವೇದಾನಾಂ ನಾಮಾನಂ ತತ್ವತಸ್ಫೃತಂ. ಎಲ್ಲ ವೇದಗಳಿಗೂ ಬ್ರಹ್ಮ ಅಂತ ಒಟ್ಟ ಕರೀತಾರೆ. ಯಾಕೆ? ಅನಂತವಾಗಿರೋದ್ರಿಂದ. ವೇದಗಳು ಸಂಖ್ಯೆಯಲ್ಲಿ ಅನಂತವಾದ್ದರಿಂದ ಬ್ರಹ್ಮ ಅಂತ ಕರೀತಾರೆ. ಕೊನೆ ಇಲ್ಲ ಅವಕ್ಕೆ. ಆದರೆ ದೇವರು ಅನಂತ, ದೇವರು ಬ್ರಹ್ಮ. ಯಾತಕ್ಕೆ? ಅವನಿಗೆ ಗುಣದಲ್ಲೇ ಕೊನೆ ಇಲ್ಲ. ಮೂರು ವಿಧವಾದ ಕೊನೆ ಇಲ್ಲದವನು ನಾರಾಯಣ. ಆದರೆ ವೇದಗಳಿಗೆ ಕುಡತಾ ಕೊನೆ ಇದೆ. ನಾರಾಯಣ ಗುಣ ಪೂರ್ತಿ ಹೇಳಕ್ಕೆ ಬರೋದಿಲ್ಲ. ಸೊ ರಿಲೇಟಿವ್ ಅನಂತ್ಯ ವೇದಗಳದು, ದೇವರ ಅನಂತ್ಯ ಅಬ್ಸಲ್ಯೂಟ್ ಸೆನ್ಸ್.
ಋಗ್ವೇದಾದೀಂ ಸ್ತುಯೇತೇ ದೇವ ಅಗ್ನಾದ್ಯ ಸಂವ್ಯಚಾರಯನ್ ಮಧುಬ್ರಹ್ಮ ವ್ಯಕ್ತಿ ಕೃತ್ವಾತ್ ದೇವೈ ಮಧುಕೃತ ಸ್ಮೃತಾಃ. ಋಗ್ವೇದ ಮೊದಲಾದ ವೇದಗಳನ್ನು ಅಗ್ನಿ ಮೊದಲಾದ ದೇವತೆಗಳು ಸಂವ್ಯಚಾರಯನ್ ಪ್ರಸಾರವನ್ನು ಮಾಡಿದರು. ಸಂವ್ಯಚಾರಯನ್ ಸರಿಯಾದ ಪ್ರಸಾರವನ್ನು ಮಾಡಿದರು. ಮಧುಬ್ರಹ್ಮ ವ್ಯಕ್ತಿ ಕೃತ್ವ, ಮಧು ಅಂದರೆ ಬ್ರಹ್ಮ, ಆತನ ವ್ಯಕ್ತಿ ಮಾಡೋದೆಲ್ಲ ವೇದಗಳು, ಅವನು ಪ್ರಸಾರ ಮಾಡಿದ್ದಿವರು. ಅದು ಮಧುಕರಗಳು ಅಂತ ಇವ್ರಿಗೆ ಹೆಸರು. ಮಧುಕರ ಏನು ಮಾಡುತ್ತೆ, ಜೇನನ್ನು ಸಂಗ್ರಹ ಮಾಡಿ ತಲುಪಿಸುತ್ತೆ ಜನಗಳಿಗೆ. ಇವರೆಲ್ಲ ಋಗಾದಿ ದೇವ ವೇದಗಳ ಮೂಲಕ ದೇವರ ಮಹಾತ್ಯವನ್ನು ಪ್ರಸಾರ ಮಾಡಿದ್ರಿಂದ ಇವರೆಲ್ಲ ಹೇಗಿದ್ದಾರೆ, ದೇವರು ಮಧು ಆದರೆ ಇವರು ಮಧುಕೃತಗಳು, ಮಧುಕೃತ್ ಮಧುಕರಗಳು. ಜ್ಞಾನ ಪೋಷಕರ ತ್ವಾತ್ತು ವೇದಾಹ ಪುಷ್ಪಾಭಿದಾಸ್ಮೃತಾಹ, ವೇದಗಳನ್ನು ಪುಷ್ಪ ಪುಷ್ಪ ಅಂತ ಕರೆದು, ಯಾಮಿಮಾಂ ಪುಷ್ಪಿತಾಂವಾಚಂ ಪ್ರವದಂತೆ ಅಭಿಮನೀಷ ಅವಿಪಸ್ಥಿತ ಅಂತ ಅಲ್ಲಿ ಬೈದಿದ್ದಾರೆ. ಅಲ್ಲಿ ಆ ಪುಷ್ಪಿತಾಂವಾಚಂ ಅಂತ ಅರ್ಥ ಅಲ್ಲಿ ಬೇರೆ, ಇಲ್ಲಿ ಅರ್ಥ ಬೇರೆ. ಅಲ್ಲಿ ಪುಷ್ಪಿತಾವಾಚ ಅಂತ ಕರೆದ್ರು ಭಗವದ್ಗೀತೆಯಲ್ಲಿ. ಅದಕ್ಕೆ ವೇದಗಳನ್ನ ಏನಂತ ಕರೆದಿದ್ದಾರೆ ಅವರು, ಪುಷ್ಪ ಅಂತ ಕರೆದು. ಯಾವ ಪುಷ್ಪಿತಾಂ ವಾಚಂ, ವೇದಗಳು ಆ್ಯಕ್ಚುಲಿ ಏನವು, ಫಲ ಕೊಡವು. ಫಲ ಕೊಡ ಏನು ತಿಳ್ಕೊಂಬಿಟ್ರು ಅವರು, ಹೂ ಕೊಡೋದು ಅಂತ ತಿಳ್ಕೊಂಬಿಟ್ರು. ಫಲ ಅಂದರೆ ಮೋಕ್ಷ, ಹೂ ಅಂದರೆ ಸ್ವರ್ಗ. ಅವ್ರೇನು ತಿಳ್ಕೊಂಡ್ರು, ಅಪಾಮ ಸೋಮಮ್ಮ ಅಮೃತ ಭೂಮ ಸ್ವರ್ಗ ಹೋಗೋಣ, ವೇದ ಸ್ವರ್ಗವೇ ಅಲ್ಟಿಮೇಟಾಗಿ ಹಿಡಿದು ಅಂತ ತಿಳ್ಕೊಂಬಿಟ್ರು. ಅದಕ್ಕೇನು ಮಾಡಿದರು, ಅವರಿಗೆ ಏನು ಸಿಗಲಿಲ್ಲ, ಮೋಕ್ಷ ಸಿಗಲಿಲ್ಲ ಅವರಿಗೆ. ಹೇಗೆ ಅಂದರೆ, ಮಾವಿನ ಗಿಡ ಹೂ ಬಿಡಿತು, ಇವೇನು ತಿಳ್ಕೊಂಡ, ಎಲ್ಲ ಹೂ ಕಿತ್ತೆ ಹಾಕ್ಬಿಟ್ಟ. ಏನು ಇಲ್ದಾಗಾಯ್ತು, ಹಣ್ಣು ಇಲ್ದಾಗಾಯ್ತು. ಅದು ಸ್ವರ್ಗಕ್ಕೋಸ್ಕರ ಯಾರು ವೇದ ಲಿಮಿಟ್ ಮಾಡ್ತಾರೋ, ಅವ್ರಿಗೆ ಮೋಕ್ಷ ಸಿಗೋದಿಲ್ಲ. ಬಟ್ ಅವ್ರು ಏನು ಮಾಡಿದಾರಾಗ, ಹೂವಿನ ಕೀಳಲಿಲ್ಲ, ಸ್ವರ್ಗ ಅಪೇಕ್ಷೆ ಪಡಲಿಲ್ಲ, ಮುಂದೆ ಹೋದ್ರೆ ಹಾಗೇನೆ ಅವಾಗ ಹಣ್ಣು ಸಿಕ್ಬಿಡುತ್ತೆ, ಅವಾಗ ಏನು ಸಿಗುತ್ತೆ, ಮೋಕ್ಷ ಸಿಗುತ್ತೆ. ಯಾರು ಫಲ ಫಲಗಳೆಲ್ಲ ಏನವು, ಹೆಸರಿಗೆ ಫಲ, ಫಲ ಅಲ್ಲ ಅವು, ಆ್ಯಕ್ಚುಲಿ ಪುಷ್ಪ ಅವೆಲ್ಲ ಕೂಡ. ನಿಜವಾದ ಫಲ ಯಾವುದು, ಮೋಕ್ಷ ಒಂದೇ ಫಲ, ಉಳಿದೆಲ್ಲ ಏನವು, ಪುಷ್ಪಗಳಷ್ಟೇ. ಆ ಪುಷ್ಪಗಳು ಏನು ಮಾಡುತ್ತೆ, ತುಂಬ ಚೆನ್ನಾಗಿ ಕಿತ್ತು ಬಿಡಬೇಕು ಅನಿಸುತ್ತೆ, ಒಂದು ನೋಡಿ ಚೆನ್ನ ಪುಷ್ಪ ಕಂಡಾಗ. ಅದು ಏನಾಗುತ್ತೆ, ಅಟ್ರ್ಯಾಕ್ಟ್ ಮಾಡೋದು ಪುರುಷಾರ್ಥಗಳು ಏನು ಮಾಡಿಬಿಡುತ್ತೆ, ಕಿತ್ತಾಕ್ಬಿಡ್ತಾರೆ, ಮುಂದೆ ಮೋಕ್ಷ ಎಲ್ಲ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೇನು ಮಾಡಿ, ಮಹಾಫಲೇಶು ಕದಾಚನ, ಫಲಕ್ಕೆ ಅಪೇಕ್ಷೆ ಪಡಬೇಡ ಅಂದರೆ ಪುಷ್ಪದಂಥ ಫಲಕ್ಕೆ ಅಪೇಕ್ಷೆ ಪಡಬೇಡ. ಯಾವ ಫಲಕ್ಕೆ ಅಪೇಕ್ಷೆ ಪಡಬೇಕು, ಇದಕ್ಕೆ ಅಪೇಕ್ಷೆ. ಇದು ಉದಾಹರಣೆ, ಯಾವುದೋ ಇಂಜಿನಿಯರಿಂಗ್ ಮೆಡಿಕಲ್ ಓದಿಬಿಟ್ಟ, ಯಾವ ಫಲ ಅಪೇಕ್ಷೆ ಪಡೋದು, ಮೋಕ್ಷ ಅಪೇಕ್ಷೆ ಪಡ್ತೀನಿ ಅಂತ. ಏನು ಹೇಳಬೇಕು ಅದಕ್ಕೆ, ಇದು ಮೋಕ್ಷಕ್ಕೆ ಒಯ್ಯೋ ಅಲ್ಲೇ ಅಲ್ಲ. ಫಸ್ಟ್ ಆಫ್ ಆಲ್ ಏನು ಮಾಡಬೇಕು, ಇದನ್ನು ಹೂವಿನ ಗಿಡ ಏನು ಮಾಡಬೇಕು, ನಾವು ಹೂವಿದ್ದಲ್ಲಿ ಕಿತ್ತಾಕ್ಬಿಡ್ಬೇಕು ಅಂದರೆ ಹಣ್ಣಿಗೋಸ್ಕರ ಕಾಯಿಲೆ ಹೋಗ್ಬಾರ್ದು. ಯಾತಕ್ಕೆ, ಹಣ್ಣು ಬಿಡೋ ಚಾನ್ಸೇ ಇಲ್ಲ ಅವು, ಗೊತ್ತಾಯ್ತೀವಿ. ಮೋಕ್ಷ ಕೊಡೋ ಚಾನ್ಸೇ ಇಲ್ಲ, ಅದರಿಂದಾಗಿಯೇ ಉಪಯೋಗಿಸ್ಬಿಟ್ರೆ ಮುಗಿದೋಯ್ತು ಅಷ್ಟೇ ಕೆಲಸ. ಅದು ಮುಂದೆ ಕಾಯಿಲೆ ಹೋಗ್ಬಾರ್ದು. ಇದು ಹಾಗಲ್ಲ, ನಾವು ಉಲ್ಟಾ ಪಲ್ಟಾ ಮಾಡ್ತೀವಿ, ಇದನ್ನು ಮೋಕ್ಷ ಸಾಧನ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಅದನ್ನು ಸ್ವರ್ಗ ಸಾಧನೆಗಳು ಕೈ ಬಿಟ್ಬಿಟ್ಟಿದ್ದಾರೆ, ತಪ್ಪದು. ಉಲ್ಟಾ ಪಲ್ಟಾ ಆಗಬಾರ್ದು. ಅದಕ್ಕೆ ಪುಷ್ಪ ಪುಷ್ಪ ಅನ್ನೋದಕ್ಕೆ ಒಳ್ಳೆ ವಿಶೇಷವಾದ ಪದ ಅರ್ಥ ಆಚಾರ ಹೇಳಿತ್ತು. ಯಾತಕ್ಕೆ ಪುಷ್ಪ ಅಂತ ಕರೀತಾರೆ, ಪುಷ್ಟಿ ಸಾಧನ ಅಥವಾ ಪುಷ್ಪ, ಪುಷ್ಪ ಪೋಷಣ ಸಾಧನ ಮಾಡೋದ್ರಿಂದ ಪುಷ್ಪ ಅಂತ ಕರೀತಾರೆ. ಋಗ್ವೇದಾದಿಂ ಸ್ತುತೆ ದೇವಾಹ ಅಜ್ಞಾದ್ಯ ಸಂವ್ಯಚಾರಯನ್ ಜ್ಞಾನ ಪೋಷಕರ ತ್ವಾತ್ತು ವೇದಾಹ ಪುಷ್ಪಾಭಿಧಾಸ್ಮೃತಾಹ ಪುಷ್ಪಾಭಿಧಾಸ್ಮೃತಾಹ ಅನ್ಯತ್ರ ಮಧುಕೃತ್ ಪೋಷಾತ್ ನಿತ್ಯತ್ವಾದ ಅಮೃತಾಶ್ಚತಃ ಅನ್ಯತ್ರ ಮಧುಕೃತ್ ಪೋಷಾತ್ ಉಳಿದೆಲ್ಲ ಮಧುಕೃತಗಳು ಪೋಷಣೆ ಮಾಡೋದರಿಂದ ಮಧುಕೃತಗಳು ಪುಷ್ಪಗಳು ಇವು ಮಾತ್ರ ಇದಕ್ಕೋಸ್ಕರ ಪುಷ್ಪಗಳು. ಅಮೃತ ಅಂತ ಅಂತ ಕರೀತಾರೆ, ನಿತ್ಯತ್ವಾದ ಅಮೃತಾಶ್ಚಯಾತಃ ನಿತ್ಯ ವೇದ ಸಮಸ್ತಾಶ್ಚ ಆದ್ದರಿಂದ ಅಮೃತ ಅಮೃತ ಅಂತ ವೇದಗಳಿಗೆ ಹೆಸರು. ವೇದವಾಚ ಸುರೈ ಪೇಯ ಭೋಗ್ಯತ್ವಾದಾಪ ಈ ರೀತಾಹ ವೇದವಾಕ್ಯಗಳನ್ನೆಲ್ಲ ನೀರು ಅಂತ ಕರೀತಾರೆ. ಅದಕ್ಕೆ ಪೇಯವಾದದ್ದು ನೀರು, ಆಪೀಯ ಆಪಿ ಚೆನ್ನಾಗಿ ಕುಡಿಲಕ್ಕೆ ಬರೋದು ಯಾವುದು, ನೀರಾದ್ರಿಂದಾಗಿಯೇ ದೇವತೆಗಳನ್ನು ಪಾನ ಮಾಡ್ತಾರೆ ವೇದವಾಕ್ಯಗಳನ್ನು. ಆದ್ದರಿಂದ ಅದಕ್ಕೆ ಆಪಹ ಆಪಹ ಅಂತ ಕರೀತಾರೆ. ವೇದಪಾನಂ ವಿಚಾರಶ್ಚ ಶ್ರವಣಂ ಪಾಠ ಏ ವಚ ವೇದಪಾನ ಮಾಡೋದು ಅಂದ್ರೆ ಏನು, ಭಾಳ ಪರಿಚಯ ಆಯಿತು. ವೇದಪಾನ ಮಾಡೋದು ಅಂದ್ರೆ ಏನು ಅಂದರೆ, ವೇದಪಾನಂ ವಿಚಾರಃ, ಗೊತ್ತಾಯ್ತು. ವೇದಪಾನ ವೇದ ವಿಚಾರ ಮಾಡೋದು ಅಂತ ಅರ್ಥ. ಈ ನಮಗೆ ಅರ್ಥ ಆಯಿತು. ಪಿಬತ ಭಾಗವತಂ ರಸಂ ಆಚಾರ, ಅದಕ್ಕೆ ಅರ್ಥ ಬರೋದಿಲ್ಲ, ಭಾಗವತಾತ್ಪರ್ಯದಲ್ಲಿ ಇಲ್ಲಿ ಬರೀತಾ ಇದ್ದಾರೆ. ಭಾಗವತ ಪಾನ ಮಾಡಿ ಅಂದ್ರೆ ಏನು, ಭಾಗವತ ವಿಚಾರ ಮಾಡಿ ಅಂತ ಅರ್ಥ. ಕುಡ್ಕೋದಕ್ಕೋದು ಎಲ್ಲ ಹಾಕಿ ಮಿಕ್ಸರ್ನ ಹಾಕಿ ಕುಡ್ದಾಕ್ಬಿಟ್ರೆ ಭಾಗವತ ಪಾನ ಮಾಡಿದ್ದೀವಿ ಅಲ್ಲ, ಇದು ಪಾನ ಮಾಡೋದೇ ಬೇರೆ. ವೇದಪಾನಂ ವಿಚಾರಶ್ಚ ಶ್ರವಣಂ ಪಾಠ ಏ ವಚ ವಿಚಾರ ಮಾಡೋದು ಹೈಯೆಸ್ಟು, ಶ್ರವಣಂ ಕೇಳೋದು ಇನ್ನೊಂದು, ಪಾಠ ಮಾಡೋದು ಇನ್ನೊಂದು. ಮೂರು ಪದ ಇಟ್ಕೊಂಡ್ರು, ಶ್ರವಣ ಕೇಳೋದು, ಪಾಠ ಹೇಳೋದು, ವಿಚಾರ ಚಿಂತನೆ ಮಾಡೋ ಮನನ, ಮೂರು ಬಂದು ಹೋಗ್ತಾರೆ. ಶ್ರವಣ ಮನನ ಧ್ಯಾನ ಅದು ಒಟ್ಟಾಗಿ ಏನಂತ ಕರೀತಾರೆ, ಪಾದಪಾನ ಪಾನ ಮಾಡೋದು ಅಂತ ಕರೀತಾರೆ. ದೇವೇರ್ ವಿಚಾರಿತೇಭ್ಯಶ್ಚ ವೇದೇಭ್ಯೋ ವ್ಯಕ್ತತಾಂ ಗತಃ ದೇವೇರ್ ವಿಚಾರಿತೇಭ್ಯಶ್ಚ ವೇದೇಭ್ಯೋ ವ್ಯಕ್ತತಾಂ ಗತ ವೇದಗಳು ವೇದಗಳನ್ನು ಚಿಂತನೆ ಮಾಡಿದ್ದರಿಂದ ಪರಮಾತ್ಮ ಏನಾದ, ಅಭಿವ್ಯಕ್ತನಾದ. ಕೈಲಿರೋದು ವೇದಗಳು, ದೇವರು ಸಿಕ್ಕ, ಅಗ್ನಿ ಬೇಕಾಗಿತ್ತು, ಎರಡು ಸೌದೆ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟ. ನೋಡಿದರೆ ಇವನೇನು ದಡ್ಡ ಇದ್ದಾನೆ, ಅಗ್ನಿ ಬೇಕು ಅಂತ ನಾಲ್ಕು ಸೌದೆ ಇಟ್ಕೊಂಡ್ಬಿಟ್ಟ ಕೂತ್ಕೊಂಡ್ರು. ಮನ ಮಥನ ಮಾಡ್ದೆ, ಏನು ಬಂತಾಗ ಅಗ್ನಿ ಬಂದು, ಮಥನ ಮಾಡದೇ ಇದ್ದವನಿಗೇನಿಲ್ಲ, ಅಗ್ನಿ ಇಲ್ಲ. ಅದಕ್ಕೆ ಮಥನ ಮಾಡಿದ ಅದಕ್ಕೆ ಪರಿಮಳ ಸುವರ್ಣ ಅರಣ್ಯ ಅರಣ್ಯ ಅರಣ್ಯೊಳಗಿಪ್ಪಂತೆ, ಅರಣ್ಯದಲ್ಲಿ ಬೆಂಕಿ ಇದೆ, ತಗೊಳ್ಳೋದಕ್ಕೆ ಎಲ್ರಿಗೂ ಬರೋದಿಲ್ಲ, ಯಾರಿಗೆ ಸಾಧ್ಯ, ಮಥನ ಮಾಡಿದವರು ಮಾತ್ರ ಸಾಧ್ಯ. ಮಥನ ಅಂದರೆ ವಿಚಾರ, ಮನನೇ ಮಥನ, ಮನನೇ ಮಥನ. ಆದ್ದರಿಂದ ದೇವತೆಗಳು ಹಾಗೆ ಮಾಡಿದ್ದಕ್ಕೆ ಏನಾಯಿತು? ಇವತ್ತೇ ವೇದಗಳನ್ನ ಬಯೋರು ಏನು ಮಾಡ್ತಿದ್ದಾರೆ? ಇಲ್ಲಿ ಏನಿದೆ ಬರೀ ಸೌದೆ ಅಂತೇಳಿ ಬಿಸಾಕ್ತಿದ್ದಾರೆ. ಆ್ಯಕ್ಚುಲಿ ಏನು ಗೊತ್ತಿಲ್ಲ ಅವ್ರಿಗೆ, ಒಳಗೆ ಬೆಳಕಿರೋದು ಗೊತ್ತಿಲ್ಲ ಅವ್ರಿಗೆ. ಒಳಗೆ ಬೆಳಕಿರೋ ಮೇಲೆ ಆಯಿತು, ಸೆಲ್ ಸೌದೆ ಮಾಡ್ದ, ರಾತ್ರಿ ಹೊತ್ತು ಅಂದ ಬೆಳಕು ಬಂತು, ಅಗ್ನಿ ಬಂತು, ಅಡಿಗೆ ಆಯ್ತು, ಜೊತೆಗೆ ಎರಡೆರಡಾಯಿತು. ಬೆಳಕು ಬಂತು, ಪಾಕನೂ ಬಂತು. ಆ ಸುಮ್ಮನೆ ಕೂತವ್ರು ಏನಾಯಿತು? ಬೆಳಕು ಇಲ್ಲ, ಇನ್ನೊಬ್ರು ಕೈ ಸಿಕ್ಕಿ ಬಂದು ಅವ್ನು ಹೊಡೆದು ತೊಗೊಂಡೋಗ್ಬಿಡ್ತಾರೆ ಅಷ್ಟೇ. ಹೀಗಾಗಿ ದೇವೇರ್ ವಿಚಾರಿತೇಭ್ಯಶ್ಚ ವೇದೇಭ್ಯೋ ವ್ಯಕ್ತತಾಂಗತಃ ಜ್ಞಾನಾನಂದ ಸ್ವರೂಪತ್ವ ಯಶಸ್ತೇಜಸ್ವರೂಪಕಃ. ಪರಮಾತ್ಮ ಜ್ಞಾನಾನಂದ ಸ್ವರೂಪ, ಯಶಸ್ತೇಜಸ್ವರೂಪ. ಇಂದ್ರಿಯಂ ಪರಮೈಶ್ವರ್ಯ, ದೇವರನ್ನು ಇಂದ್ರಿಯ ಅಂತ ಕರೀತಾರೆ. ಏಕೆ? ಇದು ಪರಮೈಶ್ವರ್ಯ ಆದ, ಇದು ಪರಮೈಶ್ವರ್ಯ ಆದ್ದರಿಂದ ಇಂದ್ರಿಯ ಅಂತ ಹೇಳೋದು ಕದೆ. ಇದು ಸಾರಸ್ಯ. ಇದು ಇಂದ್ರಿಯಗಳನ್ನು ಐಶ್ವರ್ಯ ಅಂತ ಕರೀತಾರೆ. ಸಂಪತ್ತು ಯಾತಕ್ಕೆ? ಕಣ್ಣಿದೆ, ಎಂಥ ಸಂಪತ್ತು ಅದು? ಸಂಪತ್ತು ಕೊಟ್ಟು ಕಣ್ಣು ಮಾಡಿಸ್ಕೊತಾನೆ ದುಡ್ಡು, ಲಕ್ಷಾಂತರ ಕಣ್ಣು ಯಾತಕ್ಕೆ ಮಾಡಿಸ್ಕೊತಾರೆ? ಕಣ್ಣು ಸಂಪತ್ತು ಅದು. ಕಿವಿ ಸಂಪತ್ತು, ಐತರೇಯದಲ್ಲಿ ಹೇಳ್ತಾರೆ ವಿಷ್ಣುನು ಸಂಪತ್ತು ಅಂತ ಕರೀತಾರೆ. ಸಾಮಾನ್ಯವಾಗಿ ಬರೀಬೇಕಾದ್ರೆ ಶ್ರೀಮಾನ್ ಅಂತ ಹಾಕೋ ಪದ್ಧತಿ ಇದೆ, ಗೊತ್ತಾಯ್ತು. ಎಲ್ಲ ಭಾರಿ ಬಡವ ಇರ್ತಾನೆ, ಅವನು ಶ್ರೀಮಾನ್ ಅಂತ ಹಾಕಿರ್ತಾರೆ. ಶ್ರೀಯುತರು ತಪ್ಪು ಮಾಡಿದ್ದಾರೆ ಅಂತ ಬೇರೆ, ಶ್ರೀಯುತರು ಅವ್ರು ಮಾಡಿದ್ರು ಸರಿ ಮಾಡಿಲ್ಲ. ಶ್ರೀಯುತ ಅಂದ್ರೆ ಏನರ್ಥ ಅದಕ್ಕೆ ಅಂತ ಕೇಳಿದರೆ, ಇಂದ್ರಿಯ ಇರೋರು ಅಂತ ಅರ್ಥ. ಎಲ್ಲ ಇಂದ್ರಿಯಗಳು ಸರಿಯಾಗಿದ್ದವ್ರು ಏನಂತ ಕರೀತಾರೆ? ಶ್ರೀಮಾನ್, ಶ್ರೀಮಾನ್ ಅಂತ ಕರೆಯೋದು. ನಮಗೆ ಸಂಪತ್ತಿದ್ದ ಶ್ರೀಮಾನ್ ಅಂತ ಆಗಿಬಿಟ್ಟಿದೆ. ನಿಜವಾದ ಶ್ರೀ ಅಂದರೆ ಇಂದ್ರಿಯ, ಅದನ್ನೇ ದಾಸರು ಹೇಳಿ. ಸಂಪತ್ತಿದ್ದಾಗ ಹಾಳು ಮಾಡ್ಕೊಂಡಿಲ್ಲ ಅಂತ ಕೇಳಿದರೆ ಏನು ಸಂಪತ್ತಿತ್ತು ನಿಮಗೆ? ಕಣ್ಣು, ಕೈ, ಕಾಲು, ಕಿವಿ, ನಾಲಿಗೆ ಇರಲಿಕ್ಕೆ ಅವು ಸಂಪತ್ತುಗಳು. ವಿಷ್ಣು ಕೂಡ ಸಂಪತ್ತಿದ್ದಾಗ ಉಪಯೋಗ ಮಾಡ್ಕೊಳ್ಳೋದು ಹೇಗೆ ತಪ್ಪಾಗುತ್ತೋ, ಇಂದ್ರಿಯೇಷು ದೃಢೇಶು ವೈ, ಇಂದ್ರಿಯಗಳು ಗಟ್ಟಿಬಿಟ್ಟಿದ್ದಾಗ ಉಪಯೋಗ ಮಾಡ್ಕೊಳ್ಳೋದೇ ಹೋದರೆ ಸಂಪತ್ತಿದ್ದು ಕೊರಗಿದ್ರೆ ಹೇಗೋ ಹಾಗೆ. ಸಂಪತ್ತಿದ್ದವನು ದಾರಿದ್ರ ಅಂತ, ದರಿದ್ರ ಅಂತ ಕರ್ಕೊಂಡು ಹೇಗೆ ತಪ್ಪು ಮಾಡ್ತಾನೋ, ಇಂದ್ರಿಯಗಳು ದೇವರು ಕೊಟ್ಟರೆ ಇಂದ್ರಿಯ ಇರಬೇಕಾದ್ರೆ ಅದು ಸಾಧನೆ ಮಾಡಲಿಕ್ಕೆ ಹೋದೆ ಹೋಗು. ಮಾಡಿದೆ ಅವ್ರು ಏನಂತ ಕರೀತಾರವನ್ನ? ಮಣ್ಣು ಮುಕ್ಕಿ ಮರುಳಾಗುವರೆ, ಮಣ್ಣು ಮುಕ್ಕ ಹುಚ್ಚಪ್ಪಗಳಿರ ಅಂತ ಕರೆದು. ಹುಚ್ಚಪ್ಪಗಳಿರ ಅಂದ್ರೆ ಅಂಥವ್ರು. ಈ ಪದ ಭಾಳ ಇಂಪಾರ್ಟೆಂಟ್. ಇಂದ್ರಿಯಂ ಪರಮೈಶ್ವರ್ಯ, ಇಂದ್ರಿಯ ಶಬ್ದಕ್ಕೆ ಅರ್ಥ ಗೊತ್ತಾಯ್ತು. ಕಣ್ಣೊಂದು ಹೋಯ್ತು, ಎಷ್ಟು ದುಃಖ ಆಗುತ್ತೆ ಅವನಿಗೆ ಪಾಪ. ಕಿವಿಯೊಂದು, ಒಂದೊಂದು ಇಂದ್ರಿಯ ಹೋದಂತ ಏನಾಗುತ್ತೆ ಅವನಿಗೆ? ಹೇಳ್ತಾರೆ, ಒಬ್ಬ ಬ್ಯಾಟ್ಸ್ಮನ್ ಔಟ್ ಆದ ತಕ್ಷಣ ಫಜಿತಿ ಆಗುತ್ತೆ. ಒಂದು ಇಂದ್ರಿಯ ಹೋದ್ರೆ ಔಟ್ ಆಗೋದು ಅಂತ ಅರ್ಥ. ಒಂದು ಇಂದ್ರಿಯ ಔಟ್ ಆಗ್ತಾ ಹೋಗುದು, ಬರ್ತಾ ಬರ್ತಾ ಬರ್ತಾ. ಕೊನೆಗೆ ಪ್ರಾಣದೇವರು ಆಲ್ ಔಟ್. ಪ್ರಾಣದೇವರು ಹೋಗಿಬಿಟ್ರೆ ಎಲ್ಲ ಔಟ್ ಆದಾಗ ಲೆಕ್ಕ. ಕೆಸತ್ ಇರ್ತಾರೆ, ಮೇನ್ ಬ್ಯಾಟ್ಸ್ಮನ್ ಇರ್ತಾನೆ, ಅವ್ನು ಔಟ್ ಆಗಿಬಿಟ್ರೆ ಆಲ್ ಔಟ್ ಆದಾಗ ಲೆಕ್ಕ. ವಾಲ್ದೇವ್ರು ವಾಯ್ದ ಔಟ್ ಆದ್ರೆ ಔಟ್ ಆದಾಗ ಲೆಕ್ಕ ಅಲ್ಲ, ಔಟೇ. ಔಟ್ ಆದಾಗ ಲೆಕ್ಕ ಅಲ್ಲ, ಪೂರ್ತಿ ಔಟೆ. ಗುರು ಅರಳಿತು ಪೆಣನೆಂದು ಹೇಳುವರು ಬುಧ ಜನ. ಇಂದ್ರಿಯಂ ಪರಮೈಶ್ವರ್ಯಾತ್ ವೀರ್ಯರೂಪಶ್ಚ ಸರ್ವದಾ. ಶಕ್ತಿ ರೂಪವಾದದ್ದು ಇಂದ್ರಿಯ ಮತ್ತು ಐಶ್ವರ್ಯ ರೂಪವಾದ್ದು ಇಂದ್ರಿಯ. ಯಾರೋ ಹೊಡಿಲಕ್ಕೆ ಬಂದರು, ಕಣ್ಣಿತ್ತು ನೋಡಿದ ತಪ್ಪಿಸ್ಕೊಂಡ್ಬಿಟ್ಟ. ಎಷ್ಟು ಅನುಕೂಲ ಆಯ್ತು, ಈಗ ಕುರುಡರು ಕಾಣಿಸ್ಲಿಲ್ಲ, ಪೆಟ್ಟು ಬಿತ್ತು. ಅರ್ಥ ಆಯ್ತಾ? ಅಥವಾ ಇವನಿಗೆ ಕಣ್ಣಿದ್ದು ಯಾಕಂದ್ರೆ ನೋಡ್ತಿದ್ದ ಪೆಟ್ಟು ಬಿತ್ತು. ಸೊ ಇಂದ್ರಿಯ ಅಂತ ಐಶ್ವರ್ಯ ಆಗಲಿಲ್ಲ, ಅದು ಬಲ ಆಗಲಿಲ್ಲ. ಅಥವಾ ಅವರಿಗೆ ಬಂದು ತಾನೇ ಹೊಡೆದ್ಬಿಟ್ಟ, ಅವಾಗ ಏನಾಯಿತು? ಪೂರ್ತಿ ಸೇಫ್ ಆಗಿಬಿಟ್ಟ. ಇಂದ್ರಿಯ ಹೊಡಿಲಕ್ಕೆ ಬಂದು ಏನು ಬೇಕು ಅವನಿಗೆ? ಗುರಿ ಸಿಗಬೇಕು, ಗುರಿ ಕಣ್ಣು ಬೇಕು, ಅಥವಾ ಕಿವಿಗೆ ಬೇಕು. ಇಂದ್ರಿಯಗಳೆಲ್ಲ ವೀರ್ಯಪ್ರದವೂ ಹೌದು, ಬಲಪ್ರದವೂ ಹೌದು, ಜೊತೆಗೆ ಐಶ್ವರ್ಯಪ್ರದ. ಪರಮೈಶ್ವರ್ಯ ಅಂತ ಕರೆದಿದ್ದಾರೆ, ಪರಮೈಶ್ವರ್ಯಪ್ರದ. ಸರ್ವಾನುಗ್ರಹ ಶಕ್ತಿತ್ವಾತ್ ಅದನಾದ್ಯೋ ಬಲ ರೂಪತಃ ರಸನಾಮಾಚ ಭಗವಾನ್. ಇನ್ನು ಸರ್ವಾನುಗ್ರಹ ಶಕ್ತಿತ್ವಾತ್ ಅನ್ನಾದ್ಯ ಬಲರೂಪತಃ ರಸನಾಮಾಚ ಭಗವಾನ್. ವೇದಗಳ ರಸ ಯಾರು ಅಂದರೆ ಭಗವಾನ್ ಅಂತ ಕರೆದು. ಅದಕ್ಕೆ ರಸೋ ವೈ ಸಹ. ಇನ್ನೊಂದು ಪ್ರಶ್ನೆ ಹೇಳ್ತಾ, ರಸನೇ ಪರಮಾತ್ಮ. ಹಣ್ಣಿದೆ, ಹಣ್ಣಿನ ರಸ ಹೇಗೋ, ವೇದಗಳೆಲ್ಲ ಹಣ್ಣುಗಳು, ಅದರಲ್ಲಿ ರಸ ಯಾವುದು ಅಂದರೆ ನಾರಾಯಣ. ಇವತ್ತು ರಸನೇ ಸಿಗಲಿಲ್ಲ, ಒಂದು ಒಣಗೋಗಿರುತ್ತೆ ಹಣ್ಣು, ತ್ಯಾಗ ಮಾಡಿಬಿಡ್ತಾರೆ. ಅದು ರಸ ಇಲ್ಲ ಅದರೊಳಗೆ. ಯಾವುದರಲ್ಲಿ ಭಗವತ್ ಪ್ರತಿಪಾದನೆ ಆಗೋದಿಲ್ವ? ಏನವು? ನೀರಸವಾದಂಥ ಪದಾರ್ಥಗಳು. ಏನು ಮಾಡಬೇಕಲ್ಲ? ಬಿಸಾಕಿಬಿಡ್ಬೇಕು. ಇವು ದ್ರಾಕ್ಷಿ ಬದಲಾದ ಏನು ಕಾಣುತ್ತೆ? ಒಣಗಿದ ಅಂಚುರ ಇಲ್ಲ, ಡ್ರೈ ಕಂಡ ಕಾಣುತ್ತೆ. ಆಮೇಲೆ ಆ್ಯಕ್ಚುಲಿ ಏನಿದೆ ಅದರೊಳಗೆ? ರಸ ಇದೆ. ಅದರಿಂದ ಅರ್ಥ ಮಾಡಿಕೊಂಡ್ರೆ ಕೆಲವೆಲ್ಲ ಪದಾರ್ಥಗಳು ಡ್ರೈ ಕಂಡ ಕಂಡು ರಸ ಇರುತ್ತೆ, ಕೆಲವು ವೆಟ್ ಕಂಡ ಕಂಡು ರಸ ಇರೋದಿಲ್ಲ. ಆ ದೃಷ್ಟಿಯಿಂದ ಸಾರಾಸಾರ ವಿವೇಕ ಬೇಕು. ಜ್ಞಾನಾನಂದ ಸ್ವರೂಪತ್ವಾತ್ ಯಶಸ್ತೇಜಸ್ವರೂಪಕ ಇಂದ್ರಿಯಂ ಪರಮೈಶ್ವರ್ಯಾತ್ ವೀರ್ಯರೂಪಶ್ಚ ಸರ್ವದಾ ಸರ್ವಾನುಗ್ರಹ ಶಕ್ತಿತ್ವಾತ್ ಅನ್ನಾದ್ಯೋ ಬಲರೂಪತಃ ರಸನಾಮಾಚ ಭಗವಾನ್. ಪುರಂದರದಾಸರ ಮಾತು ಹೇಳಬೇಕಾದ್ರೆ ಎಷ್ಟು ಅರ್ಥ ಇಟ್ಕೊಂಡು ಹೇಳ್ತಾರೆ. ಸುಮ್ಮನೆ ಓದೋರಿಗೆ ಕಣ್ಣು ಕೈ ಕಾಲಿ ಒಂದು ಅರ್ಥ ಆಗಿಬಿಡ್ತದೆ, ಏನಿಲ್ಲ ಅಂತಲ್ಲ. ಬಟ್ ಒಳಗೆ ಶಾಸ್ತ್ರ ತಿಳ್ಕೊಂಡ್ರೆ ಒಳಗಿನ ಅರ್ಥ ಆಗ್ತದೆ. ಒಬ್ಬ ಎಷ್ಟು ಐಶ್ವರ್ಯಗಳು ಹಾಳಾಗ್ತಾ ಇದೆಯಲ್ಲ ಯಾ, ಎಂಥವ್ ನೀನು? ಶೋಣಿಪತಿ ಸುತ ನೆನೆಸಿ ಕೈ ದುಗ್ಗಾಣಿಗೊಡ್ಡುವ ತೆರದಿ. ಒಬ್ಬ ಮಹಾರಾಜನ ಮಗ ಬಸ್ ಸ್ಟ್ಯಾಂಡಲ್ಲಿ ಭಿಕ್ಷೆ ಬಿಡ್ತಾ ನಿಂತಿರ್ತಾನೆ, ಅಮ್ಮ ತಾಯಿ ಅಂತೇಳಿ. ಕೆಲವರು ಅಂಥವ್ರು ಇರ್ತಾರೆ, ಬೋರ್ಡ್ ಹಾಕಿರ್ತಾರೆ ಅವ್ರದ್ದು ಇದ್ರ ಮೇಲೆ. ಇವ್ರು ಭಾಳ ಶ್ರೀಮಂತನ ಮಗ, ಯಾರು ಭಿಕ್ಷೆ ಹಾಕಬೇಡಿ ಅಂತ ಹಾಕಿರ್ತಾರೆ ಬೋರ್ಡ್. ಅವ್ರಿಗೆ ಓದಕ್ಕೆ ಬರೋದಿಲ್ಲ ಆದರೆ ಯೋಚನೆ ಇಲ್ಲ, ಬೋರ್ಡ್ ಹಾಕಿರ್ತಾರೆ. ಅವ್ರು ಹೇಳಿರ್ತಾರೆ ಏನಂತ, ಭಿಕ್ಷೆ ಕೊಡೋ ಅಂತ ಹಾಕಿದ್ದೀವಿ ಬಿಡ್ಕೊಂಬ ಅಂತ ಕಳಿಸಿರ್ತಾರೆ, ಅಲ್ಲಿ ಕೊಡಬೇಡಿ ಅಂತ ಬರೆದಿರ್ತಾರೆ, ಗೊತ್ತಾಯ್ತು. ಯಾಕೆಂದರೆ ಅವ್ರು ಓದಕ್ಕೆ ದೊಡ್ಡ ಹುಚ್ಚ, ಯಾವ್ದು ಇನ್ನೊಬ್ಬ ಬೇಡಿದ್ರೆ ಖುಷಿ ಆಗೋದು ಅವರಿಗೆ. ಆ ರೀತಿಯಾಗಿದೆ ಅಂತ ಹೇಳ್ತಾರೆ ಜಗನ್ನಾಥ ದಾಸರ ಮಾತು. ಇದೇ ಹುಚ್ಚಪ್ಪ ಗಡಿಯ ಶಬ್ದಕ್ಕೆ ವಿವರಣೆ. ಆ ಹೌದು. ಸಂಸ್ಥಿತ ಸೂರ್ಯಮಂಡಲೇ ವ್ಯಕ್ಷರ ಧರ್ಮ ಮೋಕ್ಷಾದಿ ಪರಮಾತ್ಮ ಎಲ್ಲಿ ನಮಗೆ ಸಿಗಬೇಕು? ಪರಮಾತ್ಮನ ಅಡ್ರೆಸ್ ಏನು ಅಂದರೆ ಸೂರ್ಯಮಂಡಲ ಅಂತ ಹೇಳ್ತಾ. ದೇಹ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ. ಯಾತಕ್ಕೆ ಅಂದರೆ ದೇವರನ್ನು ಕಾಣಬೇಕಾದ್ರೆ ಏನು ಮಾಡ್ಬೇಕು ನಾವೀಗ? ದೇವರ ಅತ್ಯಂತ ಪ್ರಕಾಶವಂತ, ಅತ್ಯಂತ ಪ್ರಕಾಶ ದೇವರಲ್ಲಿದೆ. ಸೊ ಅಧಿಷ್ಠಾನ ಏನಾಯ್ತು ಈಗ? ಪ್ರಕಾಶ ಯಾರು ಹುಡ್ಕೊಂಡು ಹೋಗ್ಬೇಕು ನಾವೀಗ? ಅತಿ ಪ್ರಕಾಶ ಇರೋದು ಯಾರಲ್ಲೀಗ? ಸೂರ್ಯನೊಳಗೆ. ಅದಕ್ಕೆ ಸೂರ್ಯಾಂತರ್ಗತ ಧ್ಯಾನ ಮಾಡಬೇಕು. ಅದನ್ನು ಆಚಾರ ಬರುತ್ತೆ, ಮನುಷ್ಯ ದೃಶ್ಯೇಷು ಜ್ಯೋತಿಷು ಅಧಿಕೋ ಹಿ ಭಾಸ್ಕರ. ಮನುಷ್ಯರು ಕಾಣತಕ್ಕಂಥ ಬೆಳಕಿನಲ್ಲಿ ಅತಿ ದೊಡ್ಡ ಬೆಳಕು ಕೊಡೋ ವ್ಯಕ್ತಿ ಯಾರೋ? ಸೂರ್ಯ. ಅದಕ್ಕೆ ಎಲ್ಲಿ ಉಪಾಸನೆ ಮಾಡಬೇಕು? ಸೂರ್ಯನಲ್ಲೇ ಉಪಾಸನೆ ಮಾಡಬೇಕು. ಒಂದಕ್ಕೊಂದು ಲಿಂಕ್ ಅದು. ಸೂರ್ಯನಲ್ಲಿ ಉಪಾಸನೆ ಯಾತಕ್ಕೆ? ಮೊದಕ್ಕೆ ಒಳ್ಳೆಯ ದೃಷ್ಟಾಂತ. ಸಂಸ್ಥಿತ ಸೂರ್ಯಮಂಡಲೇ ವ್ಯಕ್ಷರ ಧರ್ಮ ಮೋಕ್ಷಾದೀನ್. ಪರಮಾತ್ಮ ಅಕ್ಷರನಾಗಿದ್ದಾನೆ ಅಂದರೆ ಏನು? ಅಕ್ಷರ ಅಂಬೋದಕ್ಕೆ ನಾಶ ಅಂತ ಒಂದು ಅರ್ಥ ಇದೆ. ವಿನಾಶ ಸಂತತ ದಾನೆ, ವಿನಾಶ ಅಂತ ಒಂದು ಅರ್ಥ, ಲೋಕದಲ್ಲಿ ಪ್ರಸಿದ್ಧ ಅರ್ಥ ಅದು. ಸಂತತ ದಾನ ಅಂತ ಇನ್ನೊಂದು ಅರ್ಥ ಇದೆ. ಪರಮಾತ್ಮ ಅಡೆತಡೆ ಇಲ್ಲದೆ ಕೊಡ್ತಾನೆ. ಅದಕ್ಕೆ ಅಕ್ಷರ ಅಂತ ದೇವರಿಗೆ ಹೆಸರು. ಪರಮಾತ್ಮ ಅಕ್ಷರ. ಧರ್ಮ ಮೋಕ್ಷಾದೀನ್ ದೇವಾನಾಂ ಭಗವಾನ್ ಹರಿಹಿ. ದೇವತೆಗಳಿಗೆ ಪರಮಾತ್ಮ ಮೋಕ್ಷಾದಿಗಳ ಧರ್ಮ ಮೋಕ್ಷಾದಿ ಎಲ್ಲವನ್ನೂ ಕೊಡ್ತಾನಾದ್ರಿಂದ ಅಕ್ಷರ ಅಂತ ಕರೀತಾರೆ. ಇವತ್ತು ಹಾಗೆ ಅಕ್ಷರದಿಂದ ಅನ್ನ ಸಿಗುತ್ತೆ, ಅಕ್ಷರಗಳು ಓದಿದರೆ ಅನ್ನ ಸಿಗುತ್ತೆ, ಜ್ಞಾನದಿಂದ ಅನ್ನ ಬರುತ್ತೆ ಎಂಬುದಕ್ಕೂ ಕಾರಣ ಅದೇ. ಅಕ್ಷರ ಶಬ್ದಕ್ಕೆ ಅಕ್ಷರ ಅಂತ ಯಾತಕ್ಕೆ ಕರೆದ ಶಾಸ್ತ್ರಣ ಅಂದರೆ ಅದು ಕೊಡುತ್ತೆ ಅಂತ ಅರ್ಥ. ತತ್ರ ಹತ್ರ ವೈಮೇವ ಸಾಕ್ಷಿಣ ಅಂತ ಹೇಳಿದ್ರಲ್ಲ, ಲೌಕಿಕ ಅಕ್ಷರ ಜ್ಞಾನ ಓದಿದ್ದಾನ ಏನಾದ್ರು ಕೆಲಸ ಸಿಗುತ್ತೆ ಬಿಡಿ ಚಿಂತೆ. ಓದಿದರೆ ಕೆಲಸ ಸಿಗುತ್ತೆ, ಅಕ್ಷರದಿಂದ ಪ್ರಯೋಜನ ಇದೆ ಅಂತ ಆಯ್ತಾ. ವೇದಾಕ್ಷರದಿಂದ ಭಾರಿ ಪ್ರಯೋಜನ ಇದೆ, ಯಾಕೆ ದೇವರೇ ಕೊಡ್ತಾನಾದ್ರಿಂದ ಕೆಲವರಿಂದ ಕೆಲಸ ಕೇಳ್ತಾರೆ. ಏನು ಕೆಲಸ ಕೊಡೋದು, ಏನು ಬರುತ್ತಪ್ಪ ನಿನಗೆ ಅಂತ ಕೇಳ್ತಾರೆ. ಏನು ಓದಿದ್ದೆ, ಏನು ಏನು ಕೆಲಸ ಕೊಡೋದಾಗಿದ್ದರೆ ಆ ಥರ ಅಂದರೆ ಯಾವ ಓದಿದರೆ ಕೆಲಸ ಬರುತ್ತೆ. ಅಕ್ಷರದಿಂದ ದಾನ ನಮಗೆ ವಿದ್ಯಾ ಸಂಪತ್ತು ಬರುತ್ತೆ ಅಂತ ಅರ್ಥ. ಅದು ಮುಂದಿನ ಅದು ಅದು ಇಲ್ಲಿ ಅಕ್ಷರ ಶಬ್ದಕ್ಕೆ ಅರ್ಥ ಹೇಗೆ ಬಂತು ಅಂದರೆ ಸಂತತ ದಾನ ಅಂತ ಅರ್ಥ ಅದರೊಳಗೆ ಇದೆ ಅಂತ ಹೇಳಿ. ದಾನ ಎಂಬ ಅರ್ಥ ಅಕ್ಷರ ಶಬ್ದದಲ್ಲೇ ಇದೆ. ಋಕ್ ಪ್ರೋಕ್ತೋ ಲೋಹಿತಾಕಾರೋ ವಾಸುದೇವ ಪರ ಪುಮಾನ್ ಸಯೇವ ಸೂರ್ಯ ಲೋಹಿತೆ ಪ್ರಾಚರ ಸ್ಪಿಷು ಸಂಸ್ಥಿತ. ಆಗ ಮಣಿಮಂಜರಿಗೆ ಹೊಸ ಅರ್ಥ ಆಗುತ್ತೆ. ಒಂದೇ ಗೋವಿಂದಮಾನಂದ ಜ್ಞಾನದೇಹಂ ಪತಿಂ ಶ್ರಿಯ ಶ್ರೀಮದಾನಂದ ತೀರ್ಥಾರ್ಯ ವಲ್ಲಭಂ ಪರಮಕ್ಷರಂ ಪರಮಕ್ಷರಂ ಗೋವಿಂದಂ ಒಂದೇ ಅಂತ ಹೇಳಿದರು. ಪರಮಕ್ಷರ ಗೋವಿಂದನ ಯಾಕೆ ನಮಸ್ಕಾರ ಮಾಡಬೇಕು ಅಂದರೆ ಪರಮ ಅಕ್ಷರಂ ಮೋಕ್ಷ ಕೊಡ್ತಾನೆ, ಅದಕ್ಕೆ ಅವ್ರು ಸ್ತೋತ್ರ ಮಾಡ್ತಾನೆ. ಅಕ್ಷರ ಸಂತತ ದಾನ ಮಾಡ್ತಾನೆ, ಕೇಳಿದ್ದೆಲ್ಲ ಕೊಡ್ತಾನೆ. ಅವನ ಅಕ್ಷರ ನಾಶರಹಿತ ಆದ್ದರಿಂದ ನಮಸ್ಕಾರ ಮಾಡ್ತಾನೆ ಒಂದು ಅರ್ಥ, ಕೇಳಿದ್ದೆಲ್ಲ ಕೊಡ್ತಾನೆ ಇನ್ನೊಂದು ಅರ್ಥ. ಆದ್ದರಿಂದ ದೇವರನ್ನ ಯಾಕೆ ಸ್ಮರಣೆ ಮಾಡಬೇಕು ಅಂದರೆ ಅವನ ಅಕ್ಷರ ಆದರೆ ಕೊಡೋರು ದೇವತೆಗಳು ಕೊಡ್ತಾರೆ. ಪರಮಾಕ್ಷರ ಅವನಷ್ಟು ಯಾರೂ ಕೊಡೋದಿಲ್ಲ. ಯಾತಕ್ಕೆ? ಮೋಕ್ಷ ಕೊಡೋದು ಅವನೊಬ್ಬನೇ, ಯಾರಿಗೆ ಮೋಕ್ಷ ಕೊಡೋ ಶಕ್ತಿ ಇಲ್ಲ. ದೇವತೆಗಳು ಕೊಟ್ಟರು ಕೂಡ ಯಾರು ಕೊಡ್ತಾರೆ? ಒಳಗಿದ್ದ ದೇವರೇ ಕೊಡೋದು. ದೇವರು ಪರಮಾಕ್ಷರ ಅಂದರೆ ದೇವರಾದ್ದರಿಂದ ಆ ಅರ್ಥ ದೇವರನ್ನು ಉಪಾಸನೆ ಮಾಡೋದಕ್ಕೆ ಹೊಸ ಅಕ್ಷರ ತಿಳಿಯುತ್ತ. ಈಗ ಇನ್ನೊಂದು ಅರ್ಥ, ಬ್ರಹ್ಮಸೂತ್ರಕ್ಕೂ ಹೊಸ ಅರ್ಥ. ಒಬ್ಬ ಅಕ್ಷರಂ ಅಂಬರಾಂತ ಧೃತೇಹಿ, ಅಕ್ಷರಂ ನಾಶರಹಿತಂ ಒಂದು ಅರ್ಥ. ಇನ್ನೊಂದು ಅರ್ಥ ಏನು? ಸತತ ದಾನ ಮಾಡೋನು ಒಬ್ಬನೇ, ಯಾರೂ ಅಲ್ಲ. ಯಾಕೆ ಅಂಬರಾಂತ ಧೃತೇಹಿ? ಅಂಬರ ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ ಮೊದಲಾದವನು ಅವನೇ ಹಿಡಿದಿರೋದ್ರಿಂದ ಪೂರ್ತಿ ಕೂಡ ಹಾಕಿರೋದು ಯಾರಿಗೆ? ಅವನಿಗೇನೆ. ಈಗ ಅರ್ಥ ಮಾಡಿಕೊಂಡು ಸೂತ್ರಗಳಿಗೆ ಎಷ್ಟು ಅರ್ಥ ಇದೆ ಅಂತ ಹೇಳಿಬಿಟ್ಟಿದ್ದಾರೆ ಆಚಾರ್ಯರು. ಹೇಳೋದಕ್ಕೆ ಅಷ್ಟು ಅರ್ಥ ಇವೆ ಅಂತ ಹೇಳ್ತಾರೆ. ಅವ್ರು ಭಾಷ್ಯ ಬರೆದಿದ್ದು ಎಷ್ಟು ಅರ್ಥ ನೋಡೋದಕ್ಕೆ ಒಂದು ಅರ್ಥ, ಭಾಷ್ಯಕ್ಕೆ ಮತ್ತೆಷ್ಟು ಅರ್ಥ? ಸಹಸ್ರಾರ್ಥಸ್ಯ ಭಾಷ್ಯಸ್ಯ ಅಂತ ತಿಳ್ಕೊಂಡ್ಬಿಡ್ತಾ ಆಚಾರ ಬರೀತಾರೆ. ಭಾಷ್ಯಕ್ಕೆ ಎಷ್ಟು ಅರ್ಥ ಇದೆ? ಸಾವಿರಾರು ಅರ್ಥ ಇದೆ ಅಂತ ಹೇಳ್ತಾರೆ ಆಚಾರ. ಸೂತ್ರಕ್ಕೆ ಸಾವಿರಾರು ಅರ್ಥ ಇದೆ ಅವ್ರು ಹೇಳ್ತಾರೆ. ಅದಕ್ಕೆ ಸೂತ್ರ ಯಾತಕ್ಕೆ ಕೈ ಎಷ್ಟಾಯಿತು ಅಂದರೆ ನೋಡೋದಕ್ಕೆ 564 ಅಷ್ಟೇ. ವ್ಯಾಲ್ಯೂ ಎಷ್ಟಿದೆ ಅದಕ್ಕೆ? ಅನಂತ ಇದೆ. ಅದಕ್ಕೆ ಸೂತ್ರ ಸರ್ವಶ್ರೇಷ್ಠ ಅಂತ ಕರೆಯೋ. ಅವೆಲ್ಲ ಮುಂದೆ ಇಲ್ಲಿ ಬಂದಿರೋ ಅರ್ಥ ಸಂತತ ದಾನ ಅಂತ ಅರ್ಥ. ದೇವರನ್ನ ವ್ಯಕ್ಷರತ್ ಅಂದ್ವಿ ಸಾಮಾನ್ಯರದಿಷ್ಟೇ, ಅವನು ದ್ವಕ್ಷರತ್ ಅಂತ ಕರೆದುಬಿಟ್ರು. ಅದು ನೋಡೋದಕ್ಕೆ ಏನು ಅನಿಸುತ್ತೆ? ಹಾಳು ಮಾಡಿಬಿಟ್ಟ ಅಂತ ಅರ್ಥ ಆಗಿಬಿಡುತ್ತೆ. ಅದಕ್ಕೆ ಆಚಾರ್ಯದ ಆ ಅರ್ಥ ತೊಗೋಬಾರ್ದು. ಇಲ್ಲಿ ಯಾವ ಅರ್ಥ ತೊಗೋಬೇಕು ಅಂದರೆ ಧಾತುಕೋಶದ ಪ್ರಕಾರನೇ ಸತತ ಕೊಡುವವನು ಅಂತ ಅರ್ಥ. ದೇವತೆಗಳು ವೇದ ಓದಿದರು, ಪರಮಾತ್ಮ ಕೇಳಿದ್ದೆಲ್ಲ ಕೊಟ್ಟ. ಆದ್ದರಿಂದ ಇಲ್ಲೊಂದು ವೇದ ಓದಿದ್ರೆ ಹಾಳಾಗಿಬಿಟ್ರು ಅಂತ ಅರ್ಥ ಆಗ್ಬಿಡೋದು. ಕೊನೆಗೆ ಆ ಅರ್ಥ ಅಲ್ಲ, ಸಂತತ ದಾನ ಅಂತ ಅರ್ಥ ಇಟ್ಕೋಬೇಕು ಅಂತ ಬರೋದು. ಅಲ್ಲಲ್ಲ, ಅಕ್ಷರ ಅಲ್ಲಿ ಕ್ಷರ ಸಂತತ ದಾನ. ಅಕ್ಷರ ಅಂದರೆ ಅತಿಶಯನ ಸಂತತ ದಾನ ಅರ್ಥ. ಆ ಅತಿಶಯ ಅರ್ಥ ಆಯ್ತಾ? ಈಗ ಅಕ್ಷರ ನಾಶ, ಅಕ್ಷರ ದಾನ. ಅಕ್ಷರ ನಾಶವೇ ಇಲ್ಲ, ಅತಿಶಯ. ಅಲ್ಲಿ ಅಲ್ಲೇನು ಮಾಡಿದ್ರು? ಆ ಒಂದು ನೆಗೆಟಿವ್ ಮಾಡಿದರು, ಇಲ್ಲಿ ಅಧಿಕ ಮಾಡಿದರು. ಅಧಿಕವಾಗಿ ಕೊಡ್ತಾನೆ, ಆದ್ದರಿಂದ ಅಕ್ಷರ ಅಂತ ಕರೀತಾರೆ. ಅಧಿಕವಾಗಿ ಕೊಡ್ತಾನೆ, ಬರೀ ಕೊಡ್ತಾನೆ ಅಲ್ಲ. ಸ್ವಾತಂತ್ರ್ಯನ ಕೊಡ್ತಾನೆ ಒಂದು, ಅಧಿಕವಾಗಿ ಕೊಡ್ತಾನೆ ಇನ್ನೊಂದು. ಅದಕ್ಕೆ ನಿನ್ನಂತೆ ಕೊಡುವ ಉದಾರಿ ಯಾವನು? ಮೂರು ಲೋಕ ದೇವರಷ್ಟು ಯಾರು ಕೊಡ್ತಾರೆ? ಅದಕ್ಕೆ ಅಕ್ಷರ ಅವನು, ಅದು ಭಾರಿ ಕೊಡ್ತಾನೆ ಅಂತ. ಹೌದು, ನಾಶ ಅಂತ ಅರ್ಥ ಅಲ್ಲ, ಲಾಭ ಅಂತ ಅರ್ಥ. ಎರಡು ಅರ್ಥ ಕೊಡೋ ಶಕ್ತಿ ಅದಕ್ಕಿದೆ. ಸಯೇವ ದಾ ಎಂಬ ಪದ ಹಾಗೇನೆ. ದಾ ಅಂದರೆ ದದಾತೀತಿ, ದಹ ದ್ಯತೀತಿ ದಹ, ಕೊಡ್ತಾನೆ ಅಂತಲೂ ಅರ್ಥ, ತೆಗಿತಾನೆ ಅಂತಲೂ ಅರ್ಥ. ಏನು ಮಾಡ್ತಾರೆ ಅಂತ ಸಂಬಂಧವನ್ನು ಹೇಳಬೇಕು. ಸಏವ ಸೂರ್ಯ ಲೌಹಿತ್ತೆ ಪ್ರಾಚ್ಯರಸ್ಪಿಷು ಸಂಸ್ಥಿತ ಪರಮಾತ್ಮ ವಾಸುದೇವ ರೂಪದ. ಇದು ಮಧ್ಯೆ ಹೇಳಿದ್ದಿಲ್ಲ, ಇಲ್ಲಿ ಹೇಳಿದರು. ರಾಯರು ಕಂಡ್ರೆ ಒಟ್ಟಿಗೆ ಬರೆದ್ಬಿಟ್ರೆ, ರಾಯರು ಬರೀಬೇಕಾದ್ರೆ ಎಲ್ಲ ಸೇರಿಸಿ ಬರೆದ್ಬಿಟ್ರೆ ಆದರೆ ಓದೋ ಸುಲಭ ಆಯಿತು. ಋಕ್ ಶಬ್ದ ಪ್ರೋಕ್ತ ಲೋಹಿತಾಕಾರ ವಾಸುದೇವ ಪರಪುಮಾ. ಋಕ್ ಅಂದರೆ ನಾರಾಯಣ, ಅಲ್ಲಿ ಲೋಹಿತಾಕಾರ ಕೆಂಪು ಬಣ್ಣದ ವಾಸುದೇವ ರೂಪದಿಂದ ಇದ್ದಾನೆ. ಸಯೇವ ಸೂರ್ಯಲೌಹಿತ್ತೆ ಪ್ರಾಚ್ಯರ ಸ್ಪಿಷು ಸಂಸ್ಥಿತ. ಸೂರ್ಯಲೌಹಿತ ಅಂದ್ರೇನು? ಸೂರ್ಯನ ಕೆಂಪು. ಲೋಹಿತ ಅಂದರೆ ಕೆಂಪು. ಸೂರ್ಯಲೋಹಿತ ಅಂದರೆ ಸೂರ್ಯನ ಕೆಂಪು ಬಣ್ಣ ಕಾಣುತ್ತಲ್ಲ, ಅಲ್ಲಿ ಪರಮಾತ್ಮ ವಾಸುದೇವ ರೂಪದಲ್ಲಿ ನೆಲೆಸಿದ್ದಾನೆ. ಸಂಕರ್ಷಣ ಶುಕ್ಲವರ್ಣೋ ಯಜುರ್ವೇದೋದಿತ ಪ್ರಭು. ಸಂಕರ್ಷಣ ಶುಕ್ಲವರ್ಣ ಯಜುರ್ವೇದ ಪ್ರತಿಪಾದ್ಯನಾದವನು. ಶುಕ್ಲೇ ವರ್ಣೇ ಚ ನೋಡಿ, ಸಂಕರ್ಷಣ ಯಾರು? ರುದ್ರಾಂತರ್ಗತ ರೂಪ. ಈ ರುದ್ರ ಎಲ್ಲಿ ಬರುತ್ತೆ? ಯಜುರ್ವೇದದಲ್ಲಿ ಬರುತ್ತೆ, ಗೊತ್ತಾಯ್ತಾ? ರುದ್ರಾಂತರ್ಗತ ರೂಪ ಆದ್ದರಿಂದಾನೆ ಯಜುರ್ವೇದದಲ್ಲಿ ಶ್ರೀರುದ್ರ ನಮಕ ಚಮಕ ಬರೋದು ಯಜುರ್ವೇದದೊಳಗೆ. ಅದಕ್ಕೆ ಅದಕ್ಕೆ ಪ್ರತಿಯೊಂದು ಲಿಂಕ್ ಆಗ್ತಾ ಹೋಗ್ತದೆ. ಅಗ್ನಿಮೇಳೆ ಶುರುವಾಗ್ತದೆ, ರುಕಿ ಅಗ್ನಿ ಅಭಿಮಾನಿ, ಅಲ್ಲಿ ರುದ್ರ ಬರ್ತದೆ, ರುದ್ರದೇವರಿದ್ದಾರೆ, ವಸು ರುದ್ರ ಆದಿತ್ಯ. ಪ್ರತಿಯೊಂದಕ್ಕೂ ಒಳಗಿರೋ ಲಿಂಕ್ ತೋರಿಸ್ತಾರೆ. ಶುಕ್ಲವರ್ಣೋ ಯಜುರ್ವೇದೋದಿತ ಪ್ರಭು. ಶುಕ್ಲೇ ಮತ್ತು ಸಾಮಾನ್ಯ ಅಂದರೆ ಸಂಕರ್ಷಣ ಶುಕ್ಲವರ್ಣ. ರುದ್ರದೇವರು ಹೇಗಿದ್ದಾರೆ? ಬಿಳಿ ಬಣ್ಣ ರುದ್ರದೇವರು, ಗೊತ್ತಾಯ್ತು? ರುದ್ರದೇವರು ಭಾರಿ ಬಿಳಿ. ಅವ್ರ ಕಂಠ ಮಾತ್ರ ಹೇಗಿದೆ? ಕಪ್ಪಿದೆ. ಕಂಟ್ರಾಸ್ಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಕರೆಕ್ಟಾಗಿ ಕಾಣಿಸ್ತಾರೆ. ರುದ್ರದೇವರ ಕಂಠ ಕಪ್ಪಾಗಿದ್ದು ಎದ್ದು ಕಾಣಿಸ್ತದೆ, ಅದಕ್ಕೆ ವಿಷದಿಂದಾಗಿ. ಅದು ಬೆಳ್ಳಗಿದ್ದಾರೆ ಕರೆಕ್ಟು, ಕಂಠದಲ್ಲಿ ಮಾತ್ರ ವಿಷ ಇದೆ, ಅದು ಕಾಲ ಕೂಡದ ಎಫೆಕ್ಟ್ ತೋರಿಸ್ತಾ ಇದೆ. ವಾಯುದೇವರಿಗೆ ಹಾಗಾಗಲೇ ಇಲ್ಲ. ಸೊ ಸಂಕರ್ಷಣ ಶುಕ್ಲ, ಸಂಕರ್ಷ ಉಪಾಸ ರುದ್ರದೇವರು ಶುಕ್ಲ. ಆ ಯಜುರ್ವೇದದಲ್ಲೇ ಶ್ರೀ ಜಮಕ ಬರುತ್ತೆ, ಅದು ರುದ್ರ. ಎಲ್ಲ ಒಂದಕ್ಕೊಂದು ಲಿಂಕ್ ತೊಗೊಂಡಾಗ ಶಾಸ್ತ್ರ ಪ್ರಪಂಚ ಎಷ್ಟು ದೊಡ್ಡದು ಅಂತ ತಿಳಿಯುತ್ತೆ. ಸಂಕಷ್ಟ ರೂಪದಿಂದ ಅವು ಸಾಮಾನ್ಯವಾಗಿ ಲಯ ಯಾವಾಗಲೂ ಮಾಡೋದಿಲ್ಲ, ಅವರು ಯಾವಾಗ ಬೇಕೋ ಅವಾಗ ಮಾಡ್ತಾರೆ. ಅವಾಗ ಏನಾಗ್ತಾರೆ? ಕಣ್ಣು ಸರಿ ಸಿಟ್ಟು ಬಂದಾಗ ಮಾತ್ರ ಕೆಂಪಾಗುತ್ತಲ್ಲ ಹಾಗೆ. ಕಣ್ಣು ಯಾವಾಗಲೂ ಬೆಳಗಿದ್ರು ಕೂಡ ಕೋಪ ಬಂದಾಗ ಏನಾಗುತ್ತೆ? ಕೆಂಪಾಗುತ್ತೆ ಅಷ್ಟೇ. ಅವರು ಡಿಪಾರ್ಟ್ಮೆಂಟ್ ಡಿಸ್ಮಿಸ್ ಮಾಡ್ತಾರೆ, ಹೋದವ್ರನ್ನ ಡಿಸ್ಮಿಸ್ ಮಾಡೋದಿಲ್ಲ. ಯಾರು ಮಾಡಬೇಕೋ ಅವ್ರು ಮಾಡ್ತಾರೆ ಅಷ್ಟು, ಹೋದವ್ರನ್ನ ಮಾಡೋದಿಲ್ಲ. ಬಟ್ ಆ ಡಿಪಾರ್ಟ್ಮೆಂಟ್ ಅವರು ಮಾಡೋದವರಾದರೂ ಕೂಡ ಯೋಗ್ಯರನ್ನೆಲ್ಲ ಮಾಡೋಕೆ ಹೋಗೋದಿಲ್ಲ. ಗಂಟಾ ಕಡ ಕಂಡ್ರೆ ದ್ವೇಷ ನಾಶ ಮಾಡಲಿಲ್ಲ ಅವರು. ಶುಕ್ಲೇ ಹಾ ಶುಕ್ಲೇ ವರ್ಣೇಚ ಏನ ಹಾ ಹಾ ಅಲ್ಲ ಅಲ್ಲ ಅಲ್ಲ, ಕೃಷ್ಣ ರೂಪ ಅಂದರೆ ಲೋಹಿತ ಅಂದರೆ ಆದಿತ್ಯ. ಅಲ್ಲಿ ಬಂದಿಲ್ಲ ಅದು, ಎಲ್ಲಿ ಕೃಷ್ಣ ರೂಪ ಅಂತ ಎಲ್ಲಿ ಬಂದಿದೆ? ಇಲ್ಲ ಅಲ್ಲಿ ಎಲ್ಲಿ ಬಂದಿಲ್ಲ, ಎಲ್ಲಿ ಏನಂತ ಬಂದಿದೆ? ಆದಿ ಮಧುನಾಡ್ಡೆ ವರ್ಗ್ವೇ ದೈವ ಮೃತ ಅಮೃತಾಹ. ಇಲ್ಲ ಅದು, ಇಲ್ಲ ಅದು ಎಲ್ಲಿದೆ? ಎಷ್ಟೇ ಎಲ್ಲಿ ಎಲ್ಲಿ ಕೊಟ್ಟಿದ್ದಾರೆ? ವ್ಯಕ್ಷರಂ ವ್ಯಕ್ಷರತ್ ವಿಶೇಷೇಣ ಅಕ್ಷರತ್ ಅದೆಲ್ಲ ಆಯಿತು. ಎಷ್ಟೇ ಪುಟ? ಪ್ರದ್ಯುಮ್ನ ಐತಿ. ಎಲ್ಲಿದೆ ಇದು? ಪ್ರದ್ಯುಮ್ನ ಬಗ್ಗೆ ಹೇಳ್ತಾ ಇಲ್ಲ, ಹೇಳ್ತಿರೋದು ಯಾವುದೀಗ? ಸಂಕರ್ಷಣ ಬಗ್ಗೆ ಹೇಳ್ತಿರೋದು. ಹಾಂ, ಸಂಕಷ್ಟ ಏನಂತ ಸಂಕರ್ಷಣ ಐತಿ, ಏನಂತಿದೆ ಅಲ್ಲಿ? ಪೂರ್ವ ದೇವಯೋಜನ ಶುಕ್ಲಂ ರೂಪಯುತಿ ವಾಕ್ಯಂ. ಅದೇನು ಹೇಳಿದರು ಅಂದರೆ ವಾಕ್ಯ ಅಂತ ಇಟ್ಕೊಂಡ್ರೆ ಅಷ್ಟೇ, ವಾಕ್ಯ ಅದು ಮುಂದೆ ಬಂದಿದೆ ಅಂತ ಹೇಳೋದಕ್ಕೆ ಕೊಟ್ಟರು. ಅದು ಪ್ರತೀಕ ಗ್ರಹಣ ಅಷ್ಟೇ, ಅದು ಅರ್ಥ ಅಲ್ಲ. ಅದಕ್ಕೆ ಪ್ರತೀಕ ಗ್ರಹಣ ಮಾಡಿಬಿಟ್ಟು ಮುಂದೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರು. ಪ್ರತೀಕ ಅಂತ ಹೇಳಿದಾಗ ವಿಷಯ ಇಲ್ಲಿ ಬಂದಿದೆ ಅಂತ ಅಷ್ಟೇ ಅರ್ಥ. ಮುಂದೆ ಬಂದಿರೋದು ಕೃಷ್ಣ ಅಂತ ಬಂದಿರೋದು. ಶುಕ್ಲೇ ವರ್ಣೇ ಚ ಸೂರ್ಯಸ್ಯ ಆ ಹಾಂ ಅದು ಆ ಪ್ರಸಂಗ, ಆ ಪ್ರಸಂಗ ಬೇರೆ, ಅದು ಈ ಪ್ರಸಂಗ ಬೇರೆ. ಹೇಳಲಿಲ್ಲ ವಾಸ್ತವ ರೂಪ ಇರೋದು ಹೇಗೆ ಬೆಳ್ಳಗೆ, ಇಲ್ಲಿ ಹೇಗಿದೆ ಕೆಂಪಿದೆ, ಅರ್ಥ ಆಯ್ತಾ? ಪ್ರಸಂಗ ಬೇರೆ ಅಂತ ಹೇಳಿಲ್ಲ, ಈ ಪ್ರಸಂಗ ಬೇರೆ, ಆ ಪ್ರಸಂಗ ಬೇರೆ. ನಾರಾಯಣ ಮಂತ್ರ ಉಪಾಸನೆ ಮಾಡ್ಬೇಕಾದ್ರೆ ಅಲ್ಲಿರೋ ಬಣ್ಣ ಬೇರೆ, ಇಲ್ಲಿ ನಾರಾಯಣ ಬಣ್ಣ ಬೇರೆ. ಇಲ್ಲಿ ನಾರಾಯಣ ಹೇಳ್ತಾರೆ, ಇಲ್ಲಿ ಈ ಬಣ್ಣ ಅಲ್ಲ, ಉದ್ಯದಾದಿತ್ಯ ವರ್ಣ ಅಲ್ಲ, ಇಲ್ಲಿ ಉದ್ಯದಾದಿತ್ಯ ವರ್ಣ ವಾಸುದೇವ ಇಲ್ಲಿ. ಇದು ಅರ್ಥ ಮಾಡಿಕೊಂಡ್ರೆ ಈ ಪ್ರಸಂಗದಲ್ಲಿ ಅರ್ಥ ಮಾಡ್ಕೋಬೇಕು. ಯಾವ ಪ್ರಸಂಗದಲ್ಲಿ ಹೇಳ್ತಾರೆ ಅಂತ ತಿಳ್ಕೊಳ್ಳದೆ ಹೋದರೆ ಅದು ಸ್ಪಷ್ಟ ಆಗೋದಿಲ್ಲ, ಇದೇ ಕನ್ಫ್ಯೂಷನ್. ಅದಕ್ಕೆ ಏನಂತ ಕರೀತಾರೆ ಅದನ್ನು? ಅದೇ ಗುರುಗಳ ಮೂಲಕ ಬರೋ ಯಾತಕ್ಕೆ ಹೇಳ್ತಾರೆ ಅಂದರೆ ಆ ಪ್ರಸಂಗದಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಅಲ್ಲೇ ಸಾಧ್ಯ, ಉಳಿದವ್ರಿಗೆ ಅರ್ಥ ಆಗೋದಿಲ್ಲ. ಪ್ರದ್ಯುಮ್ನ ಶ್ಯಾಮವರ್ಣಸ್ತು ಸಾಮವೇದೋದಿತ ಪ್ರಭು ಪ್ರತ್ಯಗ್ರಸ್ಪಿಷು ಸೂರ್ಯಸ್ಯ ಶ್ಯಾಮವರ್ಣೋಪಿ ಶ್ಯಾಮವರ್ಣೇಪಿ. ನೋಡಿ, ಶ್ಯಾಮವರ್ಣ ಈಗ ಬಂತು. ಪ್ರತ್ಯಗ್ರಸ್ಮಿಯಲ್ಲಿ ಶ್ಯಾಮವರ್ಣ ಇದೆ, ಅಲ್ಲಿ ಇತ್ತಿದ್ದ. ಅನಿರುದ್ಧ ಸುನೀಲಶ್ಚ ಇತಿಹಾಸ ಪುರಾಣ ಯೋ ಅಥರ್ವೇದ ಅಥರ್ವೇದೇ ಚೋಕ್ತ ಸನ್ ಉದಗ್ರಸ್ಪಿಷು ಸ್ಥಿತ ಸುಕೃಷ್ಣೇ ಸೂರ್ಯರೂಪೇ ಚ ಮಧ್ಯೆ ನಾರಾಯಣ ಪ್ರಭು. ಇತಿಹಾಸ ಪುರಾಣಕ್ಕೆ ನಾರಾಯಣ. ಊರ್ಧ್ವರಸ್ಪಿಷು ಸಂಸ್ಥಶ್ಚ ಪ್ರೋದ್ಯದಾದಿತ್ಯ ಸಪ್ರಭ ಮಹಾಮರೀಚಿಪುಂಜೇನ ಚಲತಿ ವಾಚರೋಪಿ ಸನ್ ಸವಾಚ್ಯ ಸರ್ವೇದಾನಾಂ ಪಂಚಾತ್ಮಕೋ ಹರಿ ವೇದಾನಾಂ ಸಾರಭೂತೋಸೌ ವೇದಾನಾಂ ನಿತ್ಯತಾಪ್ರದಃ ಅಥೋ ಅಮೃತಾನಾಂ ಅಮೃತೋ ರಸಾನಾಂ ರಸ ಏವಚ ಇತಿ ಸಾಮಸಂಹಿತಾಯಾಮ್. ಅದಿಷ್ಟು ಕೂಡ ನಾಡಿದ್ದು. ನಾಡಿದ್ದು ನಾಳೆ ದ್ವಾದಶಿ ಪಾಠ ಇರೋದಿಲ್ಲ, ನಾಡಿದ್ದು ನಾಳೆ ಊರಲ್ಲೂ ಇರೋದಿಲ್ಲ, ನಾಳೆ ಪಾಠನೂ ಇರೋದಿಲ್ಲ, ನಾಡಿದ್ದು ಮೂಲಾಗಿರುತ್ತೆ. ಓಂ ಜನ್ಮಾದ್ಯಶ್ಚ ಯತೋನ್ಮಯಾದಿತರಶ್ಚರ್ಥೇಶ್ವರ ವಿಘ್ನಸ್ವರಾಟ್.